ಮನಸ್ಸು ಬೇರೆ ಕಡೆ ಹೋಗದಂತೆ ದೃಢ ಮಾಡಿ ದೇವ್ರ ಕಡೆ ತಗೋಬೇಕು ಅಂತ ಒತ್ತಿ ಒತ್ತಿ ಹೇಳ್ತಿರ್ತಾರೆ. ಇವರೇನು ಹೇಳ್ತಾರೆ ಆಧುನಿಕರೆಲ್ಲ, ಹೋದ ಕಡೆ ಬಿಟ್ಬಿಡಿ ಸುಮ್ಮನೆ ಅಂತ ಹೇಳ್ತಾರೆ. ಹೋದ ಕಡೆ ಸುಮ್ಮನೆ ಬಿಟ್ಬಿಟ್ರೆ ಏನಾಗುತ್ತೆ? ಅದು ಹೇಗೋ ಹೋಗ್ತಾರೆ, ಇವರೇನು ಬಿಡೋದು ಅದನ್ನು. ಅರ್ಥ ಆಯ್ತಾ? ತಪ್ಪದು. ಕಾರ್ ಹೋದ ಕಡೆ ಹೋಗಲಿ ಅಂತ ಬಿಟ್ಬಿಟ್ರೆ ಜರ್ನಿ ಆಗುತ್ತಾ? ಹೋದ ಅವ್ರಿಗೆ ಅಂದರೆ ವಿಚಿತ್ರವಾದ ಮಾರ್ಗ ಅಂತ ಹೇಳೋದ್ರೆ ಜನಗಳಿಗೆ ಏನಾಗುತ್ತೆ? ಯೋಗದ ಹೆಸರಲ್ಲೂ ದಾರಿ ತಪ್ಪಿಸ್ಬಿಡ್ತಾರೆ. ಯೋಗದ ಹೆಸರಲ್ಲೂ ಕೂಡ ದಾರಿ ತಪ್ಪಿಸಿ ಸಾಧನೆ ಪೂರ್ತಿ ವಿಘ್ನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಮನಸ್ಸನ್ನು ಈ ರೀತಿ ನಿಗ್ರಹ ಮಾಡೋದೇ ಯೋಗದ ಅತ್ಯುನ್ನತವಾದಂಥ ಹಂತ. ಅದು ಹೃದಯಜ್ಞತ್ವಂ ಅನ್ವಿಚ್ಛನ್ ಹೃದಮಶ್ಚೈವೆಚ್ಛತೋ ಮುಹು. ಹೃದಯಜ್ಞತ್ವಂ ಪರಮಾತ್ಮನನ್ನು ಕಾಣೋದಕ್ಕೆ ಮತ್ತು ಇಂದ್ರಿಯ ನಿಗ್ರಹ ಪೂರ್ತಿ ಮಾಡಲಿಕ್ಕೆ ಮನಸ್ಸಿನ ನಿಗ್ರಹವೇ ಮೂಲಭೂತವಾದಂತಹ ಸಾಧನ ಅದನ್ನು ಹೇಳ್ತಾರೆ. ಸರ್ವಸ್ಮಾತ್ ಮನಸಃ ಸಂಯಮನಂ ಪ್ರಧಾನಮಿತಿ ಉಪಸಂಹರತಿ ಏಷ ಇದೆ. ಎಲ್ಲದಕ್ಕಿಂತ ಮನಸ್ಸು ಪ್ರಧಾನ ಎಂಬುದನ್ನು ಮತ್ತೆ ಉಪಸಂಹಾರ ಮಾಡ್ತಾ ಹೇಳ್ತಾರೆ. ಅಭ್ಯಾಸೇನ ಚ ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ ಇತಿ ಏತಸ್ಯ ಸಂವಾದಮಃ ವಾ ಇತ್ಯನೇನ ಯೋಗ ಉಪಾಯ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸು ಸಿಗುತ್ತೆ. ಅದಕ್ಕೆ ಯೋಗ ಉಪಾಯ ಸಂಗ್ರಹ ಸಂಯಮ. ಮನಸ್ಸಿನ ಸಂಗ್ರಹ ಅಂದ್ರೇನು? ಮನಸ್ಸಿನ ಸಮ್ಯಕ್ ಗ್ರಹಣ ಹಿಡಿಯೋದು. ಮನಸ್ಸಂಗ್ರಹೇಣ ಕಿಂ ಸ್ಯಾತ್ ಅತ್ರಾಹ ಹೃದಯೇತಿ. ಹೃದಯಜ್ಞತ್ವಂ ಮಮ ಪ್ರಿಯತ್ವಂ. ಹೃದಯಜ್ಞತ್ವ ಬರುತ್ತೆ ಅಂದರೆ ನನ್ನ ಪ್ರೀತಿ ಸಂಪಾದನೆ ಮಾಡೋದು ಮನೋನಿಗ್ರಹ ಮಾಡಿದಾಗ ಮಾತ್ರ. ಹೃದಯ ಅಯನಾತ್ ಹೃದಯಂ ವಿಷ್ಣು ತಂ ಜಾನಾತೀತಿ ಹೃದಯಜ್ಞ. ಇದು ಹೃದಯಜ್ಞ ಎಂಬುದಕ್ಕೆ ಮೇಲ್ನೋಟಕ್ಕೆ ಹೃದಯವನ್ನು ಬಲ್ಲವನು ಅಂತಾಗಿಬಿಡ್ತಾರೆ. ಹೃದಯವನ್ನು ಬಲ್ಲವನು ಅಂದ್ರೇನು? ಅದಕ್ಕೆ ಹೇಳ್ತಾರೆ, ಹೃದಯ ಅಯನಾತ್ ಹೃದಯಂ ವಿಷ್ಣು. ಹೃದಯ ಅಯನಾತ್ ಹೃದಯದಲ್ಲಿ ನೆಲೆಸಿರೋದ್ರಿಂದ ದೇವರಿಗೆ ಹೃದಯ ಅಂತಲೇ ಕರೀತಾರೆ. ವಿಷ್ಣುಸ್ತಂ ಜಾನಾತೀತಿ ಹೃದಯಜ್ಞ. ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನನ್ನು, ಅಂದರೆ ಬಿಂಬರೂಪಿಯಾದ ಪರಮಾತ್ಮನನ್ನು ಕಾಣುವವನು ಅಂತರ್ಥ. ತತ್ವಂ ಹೃದಯಜ್ಞತ್ವಂ ಸಯೇವ ಮಮ ಪ್ರಿಯ ಇತಿ ಭಾವ. ಅವನು ಅತ್ಯಂತ ನನಗೆ ಪ್ರಿಯನಾಗ್ತಾನೆ. ಹೃದಯಜ್ಞತ್ವಂ ಅನ್ವಿಚ್ಛನ್ ಮನಃ ನಿಯಚ್ಛೇದಿತಿ ಶೇಷ. ಅಂದರೆ ದೇವರಿಗೆ ಪ್ರೀತಿಯನ್ನು, ವಿಶೇಷವಾದ ಪ್ರಿಯ ದೇವರ ಪ್ರೀತಿ ಒಳಗಾಗಬೇಕು ಅಂತಿದ್ರೆ, ಪಾತ್ರನಾಗಬೇಕು ಅಂತಿದ್ರೆ ಮನೋನಿಗ್ರಹದಿಂದ ಸಾಧ್ಯ. ತತಃ ಕಿಮ್ಮತ್ರಾಹ ತಮಶ್ಚೇತ್ ಮತ್ಪ್ರಿಯತ್ವಂ ಇಚ್ಛತಃ ಪುಂಸೋ ಮತ್ಪ್ರಸಾದೇನ ಇತರೇಂದ್ರಿಯ ನಿಗ್ರಹ ಅಪಿ ಭವತಿ ಇತಿ ಶೇಷ. ಅದರ ಜೊತೆಗೆ ಉಳಿದ ಎಲ್ಲ ಇಂದ್ರಿಯಗಳ ನಿಗ್ರಹನೂ ಸಾಧ್ಯ. ಒಂದೊಂದು ನಿಗ್ರಹ ಇಂದ್ರಿಯ ನಿಗ್ರಹ ಮಾಡಿದರೂ ಕೂಡ ಒಂದೊಂದು ವಶವಾಗದೆ ಗ್ಯಾರಂಟಿ ಇಲ್ಲ. ಆದರೆ ಮನಸ್ಸು ಒಂದು ನಿಗ್ರಹ ಮಾಡಿದರೆ ಮನಸ್ಸಿನ ಜೊತೆಗೆ ಎಲ್ಲ ಇಂದ್ರಿಯಗಳು ಕೂಡ ನಿಗ್ರಹಕ್ಕೆ ಬರುತ್ತೆ. ಒಂದೊಂದೇ ಕಾಲಿ ನಿಲ್ಲಿಸಬೇಕಾಗಿಲ್ಲ. ಒಂದು ಬ್ರೇಕ್ ಒತ್ತಿದ ತಕ್ಷಣ ಎಲ್ಲ ಕಂಪ್ಲೀಟ್ ವೆಹಿಕಲ್ ಹೇಗೆ ನಿಂತು ಬಿಡುತ್ತೋ, ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಮನೋನಿಗ್ರಹ ಎಂಬುದು ಶ್ರೇಷ್ಠವಾದಂತಹ ಯೋಗದ ಸಾಧನ. ಹೌದು, ಅದೇ ಹೇಳಿದ್ದೇನು, ಅದನ್ನು ಹೇಳ್ತಿದ್ದು ಅಲ್ಲೇ ಹೇಳ್ತಿರೋದು. ಅಲ್ಲಿ ಉದ್ಧವ ಹೇಳ್ತಿರೋದಿಲ್ಲ, ಅದು ಅರ್ಜುನ ಹೇಳಿದ್ದು. ಏಷ ವೈ ಪರಮೋ ಯೋಗೋ ಮನಸ ಸಂಗ್ರಹ ಸ್ಮೃತ ಹೃದಯಜ್ಞತ್ವ ಅನ್ವಿಚ್ಛನ್ ತಮಶ್ಚೈವೆಚ್ಛತೋ ಮುಹು ಸಾಂಖ್ಯೇನ ಸರ್ವಭಾವಾನಾಂ ಪ್ರತಿನೋಮಾನುಲೋಮತಃ ಭವಾಪ್ಯಯೌ ಅನುಧ್ಯಾಯೇ ಮನೋ ಯಾವತ್ ಪ್ರಸೀದತಿ. ಸಾಂಖ್ಯೇನ ಸರ್ವಭಾವಾನಾಂ ಪ್ರತಿಲೋಮಾನುಲೋಮತಃ ಭವಾಪ್ಯಯೌ ಅನುಧ್ಯಾಯೇ ಮನಃ ಯಾವತ್ ಪ್ರಸೀದತಿ. ಅದರ ಕ್ರಮವನ್ನು ಮತ್ತೆ ಮುಂದುವರೆಸ್ತಾರೆ. ಹೇಗೆ ಅಂದರೆ, ಹೃದಯನಾಥ ಹೃದಯ ವಿಷ್ಣು ಹೃದಯಜ್ಞತ್ವವನ್ನು ಇಚ್ಛನ್ ಮುಗುರಿತೇನೆ ಕ್ಷಣಮಿ ವಿಷಾನಗತ ಮನಸ್ಸಾತಿ ಸಾಯತಿ. ಮುಹು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರಿಂದ ಕ್ಷಣ ಕೂಡ ಏನು ಮಾಡಬಾರ್ದು, ಮನಸ್ಸನ್ನು ಬೇರೆ ಕಡೆ ಹೋಗಲಿಕ್ಕೆ ಬಿಡಬಾರ್ದು. ಇಷ್ಟೇ ರೀತಿ ಸ್ವಲ್ಪ ಬಿಟ್ಟರೆ ಇಲ್ಲೇ ಹೋಗಿಬಿಟ್ಟಿರ್ತಾನೆ. ಪ್ರತಿ ಕ್ಷಣದಲ್ಲಿ ಏನು ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡ್ತಾನೆ ಇರಬೇಕು. ಅಷ್ಟರ ಮಟ್ಟಿಗೆ ಅದು ಮನಸ್ಸಿನ ನಿಯಂತ್ರಣವನ್ನು ಒಂದು ಕ್ಷಣದಲ್ಲೂ ಕೂಡ ತಪ್ಪಿಸ್ಕೊಳ್ಳೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಸಾಂಖ್ಯೇನ ಸರ್ವಭಾವಾನಂ ವಸ್ತು ಮನೋವಶಂ ನಯೇತಿ ತತ್ಕೇನ ಪ್ರಕಾರೇಣ ಸ್ಯಾತಿ ತತ್ರ ಸಾಂಖ್ಯೇನ ಇತಿ. ಬರೀ ಪ್ರಾಕ್ಟೀಸ್ ಅಂತ ಏನು ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಏನು ಅದನ್ನು ಹೇಳ್ತಾರೆ. ಯಾವನ್ ಮನಃ ಪ್ರಸೀದತಿ ಭಗವತಿ ಸಂಸ್ಥಿತಂ ಭವತಿ ತಾವತ್ ಸರ್ವಭಾವಾನಂ ಬ್ರಹ್ಮಾಜಿ ಸರ್ವಪದಾರ್ಥಾನಾಂ ಪ್ರತಿಲೋಮ ಅನುಲೋಮತಃ ವಿಕ್ರಮ ಅನುಕ್ರಮತಃ ಭವಾಪ್ಯಯೌ ಉತ್ಪತ್ತಿ ವಿನಾಶೌ ಅನುಕ್ರಮತಃ ಉತ್ಪತ್ತಿರ್ ಉತ್ಕ್ರಮತೋ ವಿನಾಶ ಇತಿ ಕ್ರಮೇಣ ಸಾಂಖ್ಯೇನ ಜ್ಞಾನೇನ ಅನುಧ್ಯಾಯೇ ಧರೇರಿತಿ ಶೇಷ. ಅನೇನ ಪ್ರಕಾರೇಣ ಮನಃ ಆತ್ಮವಶಂ ನಯೇತಿ ಭಾವ. ಮನೋಜಯದ ಉಪಾಯವನ್ನು ಹೇಳ್ತಾರೆ. ಸಾಂಖ್ಯೇನ, ಸಾಂಖ್ಯ ಅಂದರೆ ಜ್ಞಾನ. ಏನು ಸಾಂಖ್ಯ, ಏನು ಜ್ಞಾನ ಅಂದರೆ ಸರ್ವಭಾವಾನ ಪ್ರತಿನೋಮಾನುಲೋಮತಃ ಭಾವಾಪ್ಯಯು. ಎಲ್ಲ ವಸ್ತುಗಳು ಕೂಡ ಬ್ರಹ್ಮಾದಿ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಪ್ರತಿಯೊಂದು ವಸ್ತುವು ಕೂಡ ಆ ಬ್ರಹ್ಮ ಭವನ ಅಲ್ಲೋಕಾಹ ಪುನರಾವರ್ತಿ ನೋಡ್ಜುರು ಅಸ್ಥಿರ ಅಂತ ಗೊತ್ತಾದ್ಮೇಲೆ ಬಿಡೋ ಸುಲಭ. ಗೊತ್ತಾಯ್ತಾ? ಮನಸ್ಸು ಸುಮ್ಮನೆ ಬೇರೆ ಕಡೆ ಹೋಗೋದು ಬಿಡೋದಿಲ್ಲ. ಮತ್ತೆ ಮತ್ತೆ ತಿನ್ನಕ್ಕೆ ಟ್ರೈ ಮಾಡ್ತಾರೆ, ವಿಷ ಹಾಕಿದ್ದಾರೆ ಆಮೇಲೆ ದಂಡೆಗೆ ಹೋಗೋದಿಲ್ಲ. ದಂಡೆಗೆ ಇದು ಬಿಟ್ಟುಬಿಡ್ತಾನೆ. ಅಲ್ಲಿವರೆಗೂ ಮಾಡ್ತಿದ್ದವರು ಏನು ಮಾಡ್ತಾನೆ, ಆ ಕಡೆ ಮನಸ್ಸು ಹಾಕೋದಿಲ್ಲ. ಅದಕ್ಕೆ ಬ್ರಹ್ಮಾದಿ ದೇವತೆಗಳಲ್ಲಿ ಏನು ಕಾಣಬೇಕು ನಾವು? ಅನಿತ್ಯತ್ವ. ಅನಿತ್ಯತ್ವ ಕಂಡ ತಕ್ಷಣ ಅಲ್ಲಿ ನಮ್ಮ ಮನಸ್ಸು ಹೋಗೋದಿಲ್ಲ, ಜಾಬ್ ಹುಡುಕ್ತಾ ಇರ್ತಾನೆ, ಬಟ್ ಜಾಬ್ನಲ್ಲಿ ಇರ್ತಾನೆ, ಎಲ್ಲ ಟೆಂಪರರಿ ಜಾಬ್ಸ್ ಹೇಗೋ ಅದರಲ್ಲೇ ಇದ್ದೇನೆ, ಮತ್ತೇನು ಬಿಟ್ಬಿಡ್ತಾನೆ. ಪರ್ಮನೆಂಟ್ ಆದ ತಕ್ಷಣ ಗಮನ ಹೋಗ್ಬಿಡ್ತಾನೆ, ಓ ಇದು ಸರಿ ಇದು ಬೇರೆ ಅದು ಟ್ರೈ ಮಾಡೋಣ ಅಂತ ಅನಿಸ್ಬಿಡ್ತು. ಅದಕ್ಕೋಸ್ಕರ ಎಲ್ಲವೂ ಟೆಂಪರರಿ ಆದ್ದರಿಂದ, ವಿಷ್ಣುಲೋಕ ಒಂದೇ ಪರ್ಮನೆಂಟ್ ಆದ್ದರಿಂದ ಮನಸ್ಸನ್ನು ಆ ಕಡೆ ಕೇಂದ್ರೀಕರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಗುರಿ ಸ್ಪಷ್ಟ ಇದ್ದರೆ ಕೇಂದ್ರೀಕರಣ ಸಾಧ್ಯ. ಜನಗಳಿಗೆ ಗುರಿನೇ ಗೊತ್ತಿಲ್ಲ, ಆದ್ದರಿಂದ ಏಕಾಗ್ರತೆಯನ್ನು ಸಾಧಿಸೋದಕ್ಕಾಗೋದಿಲ್ಲ. ಸಾಂಖ್ಯೇನ ಸರ್ವಭಾವಾನ ಪ್ರತಿರೋಭಾನು. ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತಾನೆ, ಬರೋದಿಷ್ಟು ಅಷ್ಟಿದೆ ಅಷ್ಟೇ. ಮ್ಯಾಚ್ ನೋಡಿದರೆ ಯಾರು ಗೆದ್ದರೂ ಅಷ್ಟೇ ಉಪಯೋಗ ಇಲ್ಲ, ಅಕಸ್ಮಾತ್ ನಿನ್ನ ಪಾರ್ಟಿ ಗೆದ್ದರೂ ಕೂಡ ಸ್ವಲ್ಪ ಸಂತೋಷ ಆದಿತ್ತು. ಅದು ಪರೀಕ್ಷೆ ಏನಾದರೂ ನಿನ್ನ ಕೆರಿಯರ್ ಹಾಳಾಗೋಗುತ್ತೆ, ಏನು ಮಾಡ್ತಾನವನಾಗ ಬಿಟ್ಟು ಆಫ್ ಮಾಡಿಬಿಡ್ತಾನೆ. ಇದೇನು ಉಪಯೋಗ ಇಲ್ಲ, ಆಮೇಲೆ ರಿಸಲ್ಟ್ ಗೊತ್ತಾಗಲಿ ಗೊತ್ತೇ, ಏನು ಇಂಪಾರ್ಟೆನ್ಸೇ ಅಲ್ಲ ತನ್ನ ಅದನ್ನೋದು ಅಲ್ಲಿ. ಅದು ಇವತ್ತು ಮನೆ ಚಕ್ರ ಅದು ಗೊತ್ತಾಗಲ್ಲ ಇದರಲ್ಲಿ ಲೋಹೆ ಹಂತದಲ್ಲಿ ದಾನ ಮೋಸ ಹೋಗಿಬಿಡ್ತಾನೆ. ಅದು ನನ್ನ ಗುರಿ ಅದು, ಅದು ಎಲ್ಲೂ ಫಾಸ್ಟಾಗಿ ಹೋಗ್ತಿರ್ತಾನೆ, ಯಾವುದೋ ಒಂದು ಕೋತಿ ಕುಣಿತಾ ಇರೋದು ನೋಡ್ಕೊಂಡು ನಿಂತುಬಿಡ್ತಾನೆ, ಬಿಟ್ಟು ಹೋಗ್ತಿರ್ತಾನೆ. ಕೇಳಿ ಮುಂದೆ ಗುರಿ ಇದೆ, ಅರ್ಜೆಂಟ್ ಇದೆ, ಈಗ ನೋಡ್ಕೊಂಡು ಹೋಗೋದೆ. ಸಣ್ಣ ವಯಸ್ಸಲ್ಲಿ ಭಾರಿ ನೋಡ್ತಿರ್ತಾರೆ, ಕೋತಿ ಕುಡಿಯೋದ್ರೆ ಭಾರಿ ತಾ, ಅದಕ್ಕಿಂತ ಜ್ವರ ಕುಡಿತಿರ್ತಾನೆ. ಆದರೆ ಆಮೇಲೆ ಅದು ಬಳಸಿ ಬರೋದಿಲ್ಲ, ಅದೆಲ್ಲ ಇದೊಂದು ಗೊತ್ತಾಗ್ಬಿಡುತ್ತೆ, ಇದೆಲ್ಲ ಇಷ್ಟೇ ರಣೆಬಾರ ಅಂತೇಳಿ ಮೊದಲಿರ್ತಕ್ಕಂಥ ತಪ್ಪು ಕಲ್ಪನೆ ದೊಡ್ಡವನಾದ್ಮೇಲೆ ಹೇಗೆ ಹೋಗಿಬಿಡುತ್ತೋ ಆ ರೀತಿಯಲ್ಲಿ ಬ್ರಹ್ಮ ಸತ್ಯಲೋಕಕ್ಕೆ ಹೋಗುವ ಯೋಚನೆ ಕೂಡ ಮಾಡಬಾರ್ದು. ಅದೋ ನಿತ್ಯನೇ, ಮತ್ತೆ ನಿತ್ಯಲೋಕ ಒಂದೇ ಆಗಬೇಕು. ಸಚಪುದರಾವರ್ತತೆ ಸಚಪುದರಾವರ್ತತೆ, ಆ ಗುರಿ ಇರಬೇಕು. ಅಂಥವನಿಗೆ ಮನಸ್ಸು ಸರೀಸಾಗಿ ಆ ಕಡೆ ಹೋಗಿಬಿಡುತ್ತೆ. ಇದು ಮುಖ್ಯ. ಇವತ್ತು ನಮಗೆ ಇರೋದು ಆ ಸಾರಾಸಾರ ವಿವೇಕನೇ ಇಲ್ಲ, ಸಾರಾಸಾರ ವಿವೇಕ ಇಲ್ಲ ಅಂತಿರ್ತಂಗೆ ಸಿಟ್ಟು ಬರುತ್ತೆ. ಉಟ್ಟು ಬಡಿಸಿರ್ತಾರೆ, ಉಪ್ಪು ಬಾಯಿಲಿಟ್ಕೊಳ್ಬೇಕು ಅಷ್ಟೇ. ಸಾಕ್ರಮ್ ಉಪ್ಪು ತಿನ್ನಕ್ಕೆ ಹೋಗ್ಬಿಟ್ರೆ ಅಂತಾರೆ, ಲಡ್ಡು ಅದು ಹಾಕಿರೋ ತಿನ್ನಕ್ಕೆ ಅಲ್ಲೇ ಅಲ್ಲ ಹೊಟ್ಟಪ್ಪ, ಗೊತ್ತಾಯ್ತಾ? ತೀರಾ ಅನಿವಾರ್ಯವಾದರಷ್ಟೇ ಹೊರತು ಬೇಕೇ ಇಲ್ಲ. ಅದು ಬಿಟ್ಬಿಟ್ಟು ತಿನ್ನೋರು ಊಟ ಮಾಡೋ ಕ್ರಮ ಇದೆ ಅವತ್ತು, ಅದೇ ರೀತಿ ಬದುಕಿನಲ್ಲಿ ಕ್ರಮ ಇದೆ. ಆ ಕ್ರಮಕ್ಕೆ ತಕ್ಕಂತೆ ಬದುಕಿದ್ರೆ ಮಾತ್ರ ಏನಾಗುತ್ತೆ, ಅದು ಹೇಗೆ ಯಶಸ್ವಿ ಭೋಜನ ಅನಿಸುತ್ತೋ ಯಶಸ್ವಿ ಜೀವನ ಅನಿಸುತ್ತೆ. ನಿರ್ಮಿ ಭವ ಅಪ್ಯಯೌ ಅನುಧ್ಯಾಯೆ. ಭವ ಅಂದರೆ ಹುಟ್ಟು, ಅಪ್ಯಯ ಅಂದರೆ ನಾಶ. ಎಲ್ಲ ಲೋಕಗಳಿಗೂ ಬ್ರಹ್ಮಾದಿ ಸರ್ವ ಪದಾರ್ಥಗಳಿಗೂ ಕೂಡ ಹುಟ್ಟು ಸಾವು ಇದೆ. ಯಾವ ರೀತಿ ಇದೆ? ಪ್ರತಿಲೋಮ ಅನುಲೋಮತ. ಕೆಲವೊಮ್ಮೆ ಹೀಗೆ ಹೀಗೆ ಮೇಲಿನಿಂದ ಹುಟ್ಟು ಬರುತ್ತೆ, ಕೆಳಗಿನಿಂದ ಸಾವು ಬರುತ್ತೆ. ಪ್ರತಿಲೋಮ ಅನುಲೋಮತಃ ಕ್ರಮೇಣ ಸೃಷ್ಟಿ ವಿಕ್ರಮೇಣ ಲಯ ಅಂತ ಹೇಳಿದ್ದಾರೆ. ಕ್ರಮವಾಗಿ ಸೃಷ್ಟಿ, ಅದು ರಿವರ್ಸ್ ಡೈರೆಕ್ಷನಲ್ಲಿ ಲಯ. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಏನು ಯೋಚನೆ ಇಲ್ಲ. ಮನೋ ಯಾವತ್ ಅನುಧ್ಯಾಯೆ, ಒಂದ್ಸರ್ತಿ ಇದು ಗಟ್ಟಿಯಾಗೋದಿಲ್ಲ, ಏನು ಮಾಡಬೇಕು ಅದನ್ನು ಅನುಧ್ಯಾಯ ಮತ್ತೆ 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 ಯೋಚನೆ ಮಾಡ್ತಾ ಇರಬೇಕು. ಪುನಃ ಪುನಃ ಯೋಚನೆ ಮಾಡಿದ್ರೆ ವಿಷಯ ದೃಢವಾಗುತ್ತೆ. ಹೌದೌದು, ಯಾವಾಗಲೂ ಮೇಲಿಂದ ಹುಟ್ಟು ಶುರುವಾಗ್ತದೆ. ಮೊದಲು ಹುಟ್ಟೋದು ಬ್ರಹ್ಮದೇವರು, ಕೊನೆಯ ಲಯ ಅವರದೇನೆ. ಕ್ರಮೇಣ ಸೃಷ್ಟಿ ವಿಕ್ರಮೇಣ ಲಯ ಅಂತ ಕರೀತಾರೆ. ಯಾವಾಗಲೂ ಮೊದಲು ಯಾವುದನ್ನು ಇಟ್ಟಿರ್ತಾರೋ ಕೊನೆ ತೆಗೆದು ಅದನ್ನೇ ಪ್ಯಾಕ್ ಮಾಡಬೇಕಾದ್ರೆ, ಮೊದಲು ಯಾವುದು ಇಟ್ಟಿರ್ತಾರೋ ಅದು ಕೆಳಗೆ ಹೋಗ್ಬಿಡುತ್ತೆ, ಕೊನೆಯಲ್ಲಿ ತೆಗೆದು ಅದನ್ನು. ಅದಕ್ಕೆ ಇಂಪಾರ್ಟೆಂಟ್ ಏನು ಪ್ಯಾಕ್ ಮಾಡಿದಾಗ ಬೇಕಾದ ತಕ್ಷಣ ಸಿಗಾಗಿಟ್ಕೊಂಡಿರ್ಬೇಕು. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಬಾದು ಅದಕ್ಕಿಂತ ಪಜಿತೆ ಹೋಗ್ಬಿಡುತ್ತೆ. ಅದು ಕ್ರಮ ಮತ್ತು ವ್ಯುತ್ಕ್ರಮ, ಲಯದಲ್ಲಿ ವ್ಯತ್ಯಾಸ ಇದೆ. ಸಾಂಖ್ಯೇನ ಸರ್ವಭಾವಾನಾಂ ಪ್ರತಿರೋಮಾನು ಲೋಮತಃ ಭವಾಪ್ಯಯೌ ಅನುಧ್ಯಾಯೇ. ಮನಃ ಯಾವತ್ ಪ್ರಸೀದತ್, ಮನಃ ಸಂಪೂರ್ಣ ಪ್ರಸನ್ನತೆ. ಪ್ರಸೀದತೆ ಅಂದ್ರೇನೋ ಅಲ್ಲಿ ಬರುತ್ತೆ. ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತಿ. ಪ್ರಸನ್ನ ಮನಸ್ಕರಾಗಬೇಕು. ಮನೋಹ್ಯಾಸು ಪ್ರಸೀದತಿ, ಪ್ರಸನ್ನನಾಗೋದು ಅಂದ್ರೇನು? ಆಚಾರ್ಯ ಅರ್ಥ ಬರೀತಾರೆ, ಗುರುದರಾದಕ್ಕೆ ಅರ್ಥ ಬರೆಯೋದಿಲ್ಲ. ಆಚಾರ್ಯ ಹೇಳ್ತಾರೆ, ಮನಃಪ್ರಸಾದ ನಾಮ ವಿಷಯಾಣ ಮನಸ್ಸಃ ಸ್ವತಃ ಅಗತಿ. ಮನಸ್ಸು ಆ ಕಡೆ ಹೋಗಂದ್ರೂ ಹೋಗಬಾರ್ದು, ಆ ಸ್ಥಿತಿ ಬಂದುಬಿಡ್ತದೆ. ಕೆಟ್ಟ ವಿಷಯದ ಬಗ್ಗೆ ಹೋಗಬೇಕು ಅಂದ್ರೂ ಹೋಗೋದಿಲ್ಲ. ಅದೆಲ್ಲ ಡಸ್ಟ್ಬಿನ್ನಲ್ಲಿ ಗಲಾಟೆ ಮಾಡ್ತಿರ್ತಾರೆ, ಊಟ ಮಾಡಿ ಬಿಸಾಕಿಬಿಟ್ಟಿರ್ತಾರೆ. ಎಂತ ಇದ್ರೆ ಹೊಡೆದಾಡ್ತಿರತ್ತೆ, ನೋಡ್ತಾನೆ ಆ ಕಡೆ ಮನಸ್ಕೊಂಡು ಹೋಗೋ ಅಸಹ್ಯ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಹೋಗಿ ನಾನು ಹೋಗಬೇಕು ಅಂತ ಟ್ರೈ ಮಾಡ್ಕೊಂಡು ಆಮೇಲೆ ಬಿಡಕ್ಕೆ ಹೋಗೋದಿಲ್ಲ. ಆ ಕಡೆ ನೋಡಿದ ತಕ್ಷಣ ಅಸಹ್ಯ ಬಂದ್ಬಿಡುತ್ತೆ. ಆ ಥರ ವಿಷಯಗಳ ಬಗ್ಗೆ ಎಷ್ಟು ಎಚ್ಚರಿಕೆ ಬರಬೇಕು ಅಂದರೆ ನ್ಯಾಚುರಲಾಗಿ ಬರಬೇಕು, ಆ ಪ್ರಯತ್ನ ಇರಲೇಬಾರ್ದು. ಅದಕ್ಕೆ ಪ್ರಸಾದ ಅಂತ ಕರೀತಾರೆ. ಮನಃಪ್ರಸಾದ ಸೌಮ್ಯತ್ವ ಮೌನಮಾತ್ಮ ವಿನಿಗ್ರಹ. ಇವೆಲ್ಲ 20 ಮಹಾಸಾಧನೆಗಳಲ್ಲಿ ಮನಃಪ್ರಸಾದ ಭಾರಿ ದೊಡ್ಡದು. ಮನಸ್ಸನ್ನು ಯಾವಾಗಲೂ ಒಂದು ಇದರಲ್ಲಿ ಇಟ್ಕೊಂಡಿರಬೇಕು. ಮತ್ತು ಜಿಷ್ಟರ ಬಾಯ್ಬಿಟ್ರೆ ಮನಸ್ಸು ಕೆಟ್ಟೋಗ್ಬಿಡು, ಮನಸ್ಸು ಸರಿ ಇಲ್ಲ ಕೆಟ್ಟೋಗಿದೆ ಅಂತಾರಲ್ಲ ಹಾಗೆ. ನಿರ್ವಿಣ್ಣಸ್ಯ ವಿರಕ್ತಸ್ಯ ಪುರುಷಸ್ಯ ಆತ್ಮವೇದಿನ ಮನಸ್ತ್ಯಜಿತಿ ದೌರಾತ್ಮ್ಯಂ ಚಿಂತಿತಸ್ಯ ಅನುಚಿಂತಯ. ನಿರ್ವಿಣ್ಣಸ್ಯ ವಿರಕ್ತಸ್ಯ ಪುರುಷಸ್ಯ ಆತ್ಮವೇದಿನ ಮನಃ ತ್ಯಜಿತಿ ದೌರಾತ್ಮ್ಯಂ ಚಿಂತಿತಸ್ಯ ಅನುಚಿಂತಯ. ಅದನ್ನೇ ಮತ್ತೆ ನಿರ್ಣಯ ಮಾಡ್ತಾರೆ. ನಿರ್ವಿಣ್ಣಸ್ಯ ನಿರ್ವಿಣ್ಣವಾಗಿರತಕ್ಕಂತಹ, ವಿರಕ್ತಸ್ಯ ವಿರಕ್ತನಾದಂತಹ, ಆತ್ಮವೇದಿನ ಬ್ರಹ್ಮಜ್ಞಾನಿಯಾದಂತಹ, ಪುರುಷಸ್ಯ ಪುರುಷನ ಮನಃ ಮನಸ್ಸು ದೌರಾತ್ಮ್ಯಂ ತ್ಯಜಿತಿ. ದುಷ್ಟತನ ಬಿಟ್ಟುಬಿಡುತ್ತೆ, ಕೆಟ್ಟ ಕಡೆಗೆ ಹೋಗೋದಿಲ್ಲ, ಆ ಸ್ಥಿತಿ ಬಂದ್ಬಿಡುತ್ತೆ. ಚಿಂತಿತಸ್ಯ ಅನುಚಿಂತಯ, ಚಿಂತಿತಸ್ಯ ಅನುಚಿಂತಯ, ಅದು ಅನುಚಿಂತ ಮತ್ತೆ 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 ಚಿಂತನೆ ಮಾಡ್ತಾ ಇರಬೇಕು. ಅದಕ್ಕೆ ಅಭ್ಯಾಸ ಅಂತ ಕರೆದಿವಿ, ಪುನಃ ಪುನಃ ಚಿಂತನೇ ಅಭ್ಯಾಸ. ಅದರಿಂದಾಗಿ ಮನಸ್ಸು ಪೂರ್ಣವಾಗಿ ಹತೋಟಿಗೆ ಬರುತ್ತೆ ಅಂತ. ಸಾಂಖ್ಯೇನ ಸರ್ವ ನಿರ್ವಿಣ್ಣಸ್ಯ ವಿರಕ್ತಸ್ಯ ಪುರುಷಸ್ಯ ಆತ್ಮವೇದಿನಃ ಮನಃ ತ್ಯಜತಿ ದೌರಾತ್ಮ್ಯಂ ಚಿಂತಿತಸ್ಯ ಅನುಚಿಂತಯ. ಮನಸ್ಸು ದೌರಾತ್ಮ್ಯವನ್ನು ಬಿಟ್ಟುಬಿಡುತ್ತೆ, ಚಿಂತನೆ ಮಾಡಿದ ಅನುಚಿಂತನೆ ಮಾಡಿ ಮಾಡಿವ ಸಾಧಿಸಬೇಕು ಅಂಥೇಳಿ. ಅದು ಕ್ರಮತಃ ನಿರ್ವಿಣ್ಣಸ್ಯ ಇತಿ ನಿರ್ವಿಣ್ಣಸ್ಯ ಸ್ವರ್ಗಾದಿ ವಿಷಯ ಭೋಗೋ ಅನಿತ್ಯ ಇತಿ ಜ್ಞಾನವತಃ. ನಿರ್ವಿಣ್ಣನಾಗೋದು ಅಂದ್ರೇನು, ಸ್ವರ್ಗಾದಿಗಳ ಭೋಗ ಅನಿತ್ಯ ಅಂತ ಜ್ಞಾನ ಬಂದರೆ. ಅತಯವ ತಸ್ಮಿನ್ ವಿರಕ್ತಸ್ಯ ಶೋಭನಾಧ್ಯಾಸ ಬುದ್ಧಿರಹಿತಸ್ಯ. ಆದ್ದರಿಂದ ಅದರಲ್ಲಿ ಒಳ್ಳೆಯದನ್ನೋ ಭಾವನೆ ಬರೋದೇ ಇಲ್ಲ. ಇನ್ನು ಭಾರಿ ಒಳ್ಳೆಯದನ್ನು ತಿಳ್ಕೊಂಡ್ಬಿಟ್ಟಿರ್ಕೆ ತಿಂತ ಇರ್ತಾರೆ ಭಾರಿ ಒಳ್ಳೆಯದು, ನಮಗೆ ಒಳ್ಳೇದು ಅನಿಸೋದೇ ಇಲ್ಲ, ಅದು ಎಷ್ಟು ಹೇಳಿದ ಮಗಂತೂ ಬೇಕಾಗಿಲ್ಲ ಅನಿಸ್ಬಿಡ. ಸ್ವರ್ಗಾದಿಗಳನ್ನು ಕೊಡ್ತೀವಿ ಅಂದರೂ ಕೂಡ ನಮಗೆ ಬೇಡ ಅನ್ನೋ ಭಾವನೆ ಬರಬೇಕು. ಅತೇವ ತಸ್ಮಿನ್ ವಿರಕ್ತಸ್ಯ ಶೋಭನಾಧ್ಯಾಸ ಬುದ್ಧಿರಹಿತಸ್ಯ ಆತ್ಮವೇದಿನ ಆತ್ಮಾನ ಆತ್ಮಾನ ಆತ್ಮ ಅನಾತ್ಮ ವಿವೇಕಜ್ಞಸ್ಯ. ಆತ್ಮವೇದಿ ಅಂದ್ರೇನು, ಆತ್ಮ ಅನಾತ್ಮ ವಿವೇಕಜ್ಞ. ಆತ್ಮ ಅಂದರೆ ಚೇತನ, ಅನಾತ್ಮ ಅಂದರೆ ಜಡ. ಯಾವುದು ಜಡ ಯಾವುದು ಚೇತನ ಇತ್ಯಾದಿಗಳನ್ನು ಯಾರು ಫೋಟೋನ ಯಾರು ಮಾತಾಡಿಸೋದಿಲ್ಲ, ಹೋಗ್ಬಿಟ್ಟು. ಯಾತಕ್ಕೆ ನಮಗೇನು ಜ್ಞಾನ ಇದೆ, ಜಡ ಪದಾರ್ಥ ಮಾತಾಡೋದೆಲ್ಲ ಜ್ಞಾನ ಇದೆ. ಯಾತಕ್ಕೆ ಅಂದ್ರೆ ಚೇತ ಸಾರಾಸಾರ ವಿವೇಕ ಇದೆ ಅಂದ್ರೆ ಗೊತ್ತಾಯ್ತಾ. ಸಾರಿ ಹಾಕ್ಬಿಡ ಸಾರನ್ನ ಯಾರು ಹೊಳ್ಳಕ್ಕೆ ಹೋಗೋದಿಲ್ಲ, ಯಾತಕ್ಕೆ ಜಡ ಹಾಕದೇ ಇದ್ದ ಹಾಕೊಂಡು ಟ್ರೈ ಮಾಡ್ತಾರೆ ಹೊರತು ಅದಕ್ಕೆ ಮಾಡೋಕ್ಕೆ ಹೋಗೋದಿಲ್ಲ. ಯಾತಕ್ಕೆ ಸಾರ ಅಸಾರ ವಿವೇಕ, ಆತ್ಮ ಅನಾತ್ಮ ವಿವೇಕ, ಯಾವುದಕ್ಕೆ ಜೀವ ಇದೆ ಯಾವುದಕ್ಕೆ ಜೀವ ಇಲ್ಲ ಅದೆಲ್ಲ ಜ್ಞಾನ ಇರಬೇಕು. ಚಿಕ್ಕ ಮಕ್ಕಳಿಗೆ ಗೊತ್ತು, ಬಿದ್ದುಬಿಡ್ತಾರೆ ಒಂದು ಕಡೆಗೆ, ಜೋರ ಬಿಚ್ಚಾಗ ದುಡಿತಾರೆ ಒಂದ್ಸಲ, ಮತ್ತೆ ಇನ್ನು ಸ್ವಲ್ಪ ಕಾಲು ಜಾಸ್ತಿ ಮಾಡ್ಕೋತಾರೆ. ಅದಕ್ಕೆ ಅವ್ರಿಗೇನು ಗೊತ್ತಿಲ್ಲ, ಅದು ಬಿಡಿಸ್ಬಿಡ್ತು, ಅದೇನು ಅದೇ ಭಾರಿ ಸಿದ್ಧ ಮಾಡಿಬಿಟ್ಟು ಏನೋ ಅಂದ್ಕೊಂಡ್ಬಿಟ್ಟಿರ್ತಾನೆ. ದೊಡ್ಡವನಂದ್ರೆ ಅದು ಅನಿಸೋದಿಲ್ಲ ಅವನಿಗೆ, ಆ ಕಾಲಕ್ಕೆ ಆತ್ಮಾನಾತ್ಮ ಜ್ಞಾನ ಇಲ್ಲ ಅವನಿಗೆ. ಆ ದೃಷ್ಟಿಯಲ್ಲಿ ಆತ್ಮವೇದಿ ಶಬ್ದಕ್ಕೆ ಅರ್ಥ ಹೇಳಿ, ಆತ್ಮ ಅನಾತ್ಮ ವಿವೇಕಜ್ಞಸ್ಯ ದೌರಾತ್ಮ್ಯಂ ಕಾಮಕಶ್ಮರಾದಿ. ಅದು ವಿವೇಕ ಅಂದ್ರೆ ಅದೇ ನಿತ್ಯಾನಿತ್ಯ ವಸ್ತು ವಿವೇಕ, ಆತ್ಮ ಅನಾತ್ಮ ವಸ್ತು ವಿವೇಕ, ಅದೆಲ್ಲ ವಿವೇಕ ಅಂದರೆ ಜ್ಞಾನ. ಇದು ಆತ್ಮ ಇದು ಅನಾತ್ಮ, ಇದು ನಿತ್ಯ ಇದು ಅನಿತ್ಯ, ಇದು ಸಾರ ಇದು ನಿಸ್ಸಾರ, ಇದೆಲ್ಲ ತಿಳ್ಕೊಂಡು, ಇದು ಕಾರ್ಯ ಇದು ಅಕಾರ್ಯ. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಈ ಜ್ಞಾನ ಯಾವಾಗಲೂ ಇರಬೇಕು, ಯಾವ್ದು ಮಾಡಬೇಕು ಯಾವ್ದು ಮಾಡಿಕೊಡೋದು, ಈ ವಿಧಕ್ಕೆ ವಿವೇಕ ಅಂತ ಕರೀತಾರೆ. ಅಂತ ವಿವೇಕ ಬಂದಾಗ ಮನಸ್ಸು ನಿಶ್ಚಿಂತೆಯಾಗಿರುತ್ತೆ. ದೌರಾತ್ಮ್ಯ ಹೊಂದೋದಿಲ್ಲ ಅಂದ್ರೇನು, ಕಾಮ ಕಶ್ಮಲಾದಿ ಕಾಮ ಮೊದಲಾದ ದೋಷಗಳಿಗೆ ಒಳಗಾಗೋದಿಲ್ಲ. ಚಿಂತಿತಸ್ಯ ಧ್ಯಾನ ವಿಷಯಸ್ಯ ಹರೇ ಅನುಚಿಂತಯ ಪುನಃ ಪುನಃ ನಿರಂತರ ಸ್ಮರಣೇನ. ಅನುಚಿಂತ ಅಂದ್ರೇನು, ಪುನಃ ಪುನಃ ನಿರಂತರ ಸ್ಮರಣೆ ಮಾಡ್ತಾ ಇದ್ರೆ ಯೋಚನೆ ಇಲ್ಲ, ಮನಸ್ತ್ಯಜತಿ ಇತ್ಯನ್ವಯ. ಇಂಥ ದೌರಾತ್ಮ್ಯವನ್ನು ಮನಸ್ಸು ಬಿಟ್ಬಿಡೋದು. ನಿರ್ವಿಣ್ಣಸ್ಯ ವಿರಕ್ತ, ಅದರಿಂದ ಪಾಠ ಪ್ರವಚನಗಳಿಂದ ಏನಾಗುತ್ತೆ ಅಂತ ಕೇಳಿದರೆ, ಆ ಕಡೆ ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್ ಬರೋದರಿಂದ ಸರಿಯಾಗಿ ಮನಸ್ಸು ಏಕಾಗ್ರತೆ ಮಾಡೋಕ್ಕೆ ಸಾಧಿಸೋಕೆ ಸಾಧ್ಯ ಆಗುತ್ತೆ. ನಿರ್ವಿಣ್ಣಸ್ಯ ವಿರಕ್ತಸ್ಯ ಪುರುಷಸ್ಯ ಆತ್ಮವೇದಿನಃ ಮನಸ್ತ್ಯಜತಿ ದೌರಾತ್ಮ್ಯಂ ಚಿಂತಿತಸ್ಯ ಅನುಚಿಂತಯ. ಯಮಾದಿಭಿರ್ ಯೋಗ ಪಥೈಃ ಆನ್ವೀಕ್ಷಿಕ್ಯಾ ಚ ವಿದ್ಯೆಯ ಮಮಾರ್ಚೋಪಾಸನಾಭಿರ್ವಾ ನಾನೇರ್ಯೋಗಂ ಸ್ಮರೇನ್ಮನಃ. ಯಮಾದಿಭಿರ್ ಯೋಗಪಥೈಃ ಅನ್ವೀಕ್ಷಿಕ್ಯಾ ಚ ವಿದ್ಯೆಯ ಮಮ ಅಚ್ಚ ಉಪಾಸನಾಭಿರ್ವಾ ನಾ ಅನ್ಯೈಃ ಯೋಗಂ ಸ್ಮರೇನ್ಮನಃ. ಯಮಾದಿಭಿಃ ಯೋಗಪಥೈಃ, ಯಮ ನಿಯಮಾದಿ ಯೋಗದ ಹಾದಿಗಳಿಂದ ಒಂದು ಭಾಗ. ಇನ್ನೊಂದು ಅನ್ವೀಕ್ಷಿಕ್ಯಾ ಚ ವಿದ್ಯೆಯ, ಅನ್ವೀಕ್ಷಿಕ ವಿದ್ಯೆ ಅಂದರೆ ಬ್ರಹ್ಮಜ್ಞಾನ. ಮಮ ಅರ್ಚನ ಉಪಾಸನಾಭಿರ್ವ, ನಿತ್ಯ ದೇವ ಪೂಜೆ ಉಪಾಸನಗಳೆಲ್ಲ ಅದಕ್ಕೆ ಸಾಧನೆ. ಪ್ರತಿನಿತ್ಯ ದೇವ್ರ ಪೂಜೆ ಮಾಡೋದು ಕೂಡ ಯಾವುದಕ್ಕೆ ಸಾಧನೆ, ಏಕಾಗ್ರತೆಗೆ ಸಾಧನೆ. ಅದು ನಾನೇರ್ ಯೋಗಂ ಸ್ಮರೆಯನ್ ಮನಃ, ಬೇರೆ ಇದರಿಂದ ಬೇರೆ ಯೋಗ ಬರಲಿಕ್ಕೆ ಸಾಧ್ಯ ಇಲ್ಲ. ಮೂರರಿಂದನೇ ಯೋಗ ಬರೋದು, ಒಂದು ಕಡೆಗೆ ಯಮಾದಿಭಿ ಯೋಗಪಥೈಹಿ, ಎರಡನೇದು ಅನ್ವೀಕ್ಷಿಕ್ಯಾಚ ವಿದ್ಯೆಯ, ಮೂರನೇದು ಮಮ ಅರ್ಚನೋಪಾಸನಾಭಿಹಿ. ಹೊರತು ಮೂರನೇ ಹಾದಿ ಅಂತಿಲ್ಲ, ಮೂರರಿಂದ ಮಾತ್ರ ಬರಬೇಕು. ಸ್ಮರಣಾತ್ ಪೂರ್ವಭಾವಿನೋ ಯಮಾದಯೋಪಿ ಅವಶ್ಯಕ ಇತಿ ಭಾವೇನಾಹ ಯಮಾದಿಭಿರಿತಿ ಪ್ರಯತ್ನ ಸಾಧ್ಯ ಯಮಾದಿಭಿ ಸುಖ ಸಾಧ್ಯ ಉಪಾಯಾಂತರಮಃ ಮಮಾಚ್ಚಾ ಇತಿ. ಅರ್ಚಾ ಪ್ರತಿಮಾ ಹರಿಸನ್ನಿಧಾನಸ್ಯ ಮುಖ್ಯಾಧಿಷ್ಠಾನತ್ವಾತ್ ಸಂತೋಪಿ ಯತ್ರ ಪ್ರತಿಮಾ ಇತಿ ವಿವಕ್ಷಿತ ಇತಿ ಜ್ಞಾತವ್ಯಂ. ಇಲ್ಲಿ ಪ್ರತಿಮಾ ಶಬ್ದಕ್ಕೆ ಎರಡು ಅರ್ಥ ಹೇಳಿದರು, ಒಂದು ಸಾರಿಗ್ರಾಮಾದಿ ಪ್ರತಿಮೆಗಳು, ಇನ್ನು ತಂದೆ ತಾಯಿ ಮೊದಲಾದಂಥ ಚಲ ಪ್ರತಿಮೆಗಳು. ಎರಡು ಪ್ರತಿಮೆಯನ್ನು ತಿಳ್ಕೊಂಡಿರಬೇಕು. ತತ್ರಾಪಿ ಅಶಕ್ತಾನಾಂ ಸ್ಥಾವರಂಚ ಗ್ರಾಹ್ಯಂ, ಈ ಚೇತನದಲ್ಲಿ ಅನುಸಂಧಾನ ಮಾಡೋ ಶಕ್ತಿ ಇಲ್ಲದೆ ಹೋಗಿಬಿಟ್ರೆ ಸ್ಥಾವರದಲ್ಲಿ ಯಾವುದೇ ಚಿಂತನೆ ಮಾಡೋದು. ಸ್ಥಾವರಗಳು ಅಂದರೆ ಪ್ರತಿಮಾ ಸಾರಿಗ್ರಾಮಾದಿಗಳು. ತತ್ರಾಪಿ ಅಶಕ್ತಾನಾಂ ಸ್ಥಾವರಂಚ ಗ್ರಾಹ್ಯಂ ಪುನರಪಿ ವಿಕಲ್ಪವು ಅಸ್ತಿ ಕಿಂ ನಾ ಇತ್ಯಾಹ. ಆಯಿತು, ಮೂರು ಹೇಳಿದರೆ ಇನ್ನೊಂದು ನಾಲ್ಕನೇದು ಇದೆ ಅಂತ ಕೇಳಿದರೆ ಇಲ್ಲ, ಮೂರರಲ್ಲಿ ಒಂದು ಬೇರೆ ಇಲ್ಲೇ ಇಲ್ಲ. ಏತೈರುಕ್ತೈರುಪಾಯರಿರ್ವಿನ ಅನ್ಯೈರುಪಾಯೈ ಚಿತ್ತವೃತ್ತಿ ನಿರೋಧ ಲಕ್ಷಣಂ ಯೋಗಂ ಮನೋ ನಸ್ಪರೇ ನಿತ್ಯನ್ನ ಇತಿ ಅರ್ಥ. ಬೇರೊಂದು ಉಪಾಯ ಇಲ್ಲ ಆದ್ದರಿಂದ ಯಾವಾಗಲೂ ಮೂರು ಕಡೆ ನಾವು ಗಮನ ಕೊಟ್ಟಿರಬೇಕು. ಯಮನಿಯಮಾದಿಗಳು ಹೇಳಿಬಿಟ್ಟಿದ್ದಾರೆ ಇಂದ ಈಗಾಗಲೇ, ಯಮನಿಯಮಾದಿಗಳನ್ನು ಒಂದು ಕಡೆಗೆ ಅಂತ ಬ್ರಹ್ಮ ಪ್ರತಿನಿತ್ಯದ ಶಾಸ್ತ್ರಾಧ್ಯಯನ ಆತ್ಮೀಕ್ಷಿಕ್ಯಾಚ ವಿದ್ಯೆಯ ಅಂದರೆ ಬರೀ ವಿದ್ಯೆ ಅಂತ ಕರೀಲಿಲ್ಲ. ಅನ್ವೀಕ್ಷಿಕ ವಿದ್ಯೆ ಅಂದರೆ ಏನರ್ಥ? ಅದಕ್ಕೆ ಪೂರ್ವಪಕ್ಷ ಸಿದ್ಧಾಂತ ಅರ್ಥ ಮಾಡ್ಕೊಂಡು ಹೋಗ್ತಾ ಇರೋದು, ಅದು ಅನ್ವೀಕ್ಷಿಕ ವಿದ್ಯೆ. ಗೊತ್ತಾಯ್ತಾ? ಮೆಕ್ಯಾನಿಕಲಿ ಓದು, ಪ್ರವಚನಗಳಲ್ಲಿ ಮೆಕ್ಯಾನಿಕಲಿ ಕೇಳಕ್ಕೆ ಬರುತ್ತೆ, ಪಾಠದಲ್ಲಿ ಮೆಕ್ಯಾನಿಕ್ ಕೇಳೋಕ್ಕಾಗಲ್ಲ, ಯೋಚನೆ ಮಾಡ್ತಿರೋದು ಈ ಪ್ರಶ್ನೆಗೆ ಏನು ಉತ್ತರ, ಈ ಪ್ರಶ್ನೆಗೆ ಏನು ಉತ್ತರ. ಅದಕ್ಕೆ ಏನಂತಾರೆ? ಅದಕ್ಕೆ ಅನ್ವೀಕ್ಷಿಕ್ಯಾಚ ವಿದ್ಯೆಯ, ಅದು ಬೇಕು. ಅದು ಡೀಪ್ ಇನ್ವೆಸ್ಟಿಗೇಷನ್, ಬರೀ ಬೇರೆ ಮೇಲೆ ಕೇಳಿದರೆ ಉಪಯೋಗ ಬರೋದಿಲ್ಲ, ಡೀಪಾಗಿ ಏನು ಮಾಡಬೇಕು. ಮಮಾರ್ಚ ಉಪಾಸನಾಭಿರ್ವ, ಅದೇ ರೀತಿ ಮಮ ಅರ್ಚ ಉಪಾಸನ, ಅರ್ಚಾರೂಪ ಉಪಾಸನ, ಅವುಗಳಿಂದ ಮಾತ್ರ ಮನಸ್ಸು ಹತೋಟಿ ಬರುತ್ತೆ ಹೊರತು ಬೇರೆಯಿಂದ ಬರೋದಿಲ್ಲ. ಸೊ ನಾವು ಮಾಡ್ತಕ್ಕ ಎಲ್ಲ ಕೆಲಸಗಳ ಒಟ್ಟು ಗುರಿ ಏನಂತಾ ಇದೀಗ, ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸೋದು. ಗೊತ್ತಾಯ್ತು? ಯಾವುದೇ ಕೆಲಸವನ್ನು ಮಾಡಿ ಮನಸ್ಸು ದೇವರ ಕಡೆಗೆ ನೆಲೆಸಬೇಕು, ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೇಕು. ಯದಿ ಕುರಿಯಾತ್ ಪ್ರಮಾದೇನ ಯೋಗಿ ಕರ್ಮ ವಿಗರ್ಹಿತಂ ಯೋಗೇನೈವ ದಹೇದಂ ಹೋ ನಾನ್ಯಂ ಯತ್ನಂ ಕದಾಚನ. ಆ ಕೆಲವು ಪ್ರಶ್ನೆ ಹಾಕೋತಾರೆ, ಅಕಸ್ಮಾತ್ ಕೆಲವು ತಪ್ಪುಗಳಾಗ್ಬೋದಲ್ಲ ಆ ಸಮಯದಲ್ಲಿ ಅಂದರೆ ಅದಕ್ಕೆ ಉಪಾಯ ಹೇಳುತ್ತಾರೆ. ಯದಿ ಕುರಿಯಾತ್ ಪ್ರಮಾದೇನ ಯೋಗಿ ಕರ್ಮ ವಿಗರ್ಹಿತಂ ಯೋಗೇನ ಏವ ದಹೇದಂಹ ನಾ ಅನ್ಯಂ ಯತ್ನಂ ಕದಾಚನ. ಯದಿ ಕುರಿಯಾತ್ ಪ್ರಮಾದೇನ ಯೋಗಿ, ಯೋಗಿಯಾದವನು ಪ್ರಮಾದೇನ ಪ್ರಮಾದವಶಾತ್, ಯದಿ ವಿಗರ್ಹಿತಂ ಕರ್ಮ ಕುರಿಯಾತ್, ವಿಗರ್ಹಿತವಾದ ಕಾರ್ಯವನ್ನು ಮಾಡಲಿಕ್ಕೆ ಹೊರಟ್ರೆ, ವಿಗರ್ಹಿತ ನಿಂದ್ಯ, ವಿಗರ್ಹಿತ ನಿಂದ್ಯವಾದ ಕೆಲಸವನ್ನು ಮಾಡೋ ಪ್ರಸಂಗ ಬರಬಹುದು. ಅಜಾಮಿಣಾದಿಗಳನ್ನ ಮಾಡಿರಲ್ಲ ಹಾಗೆ, ಅದನ್ನೇನು ಮಾಡಬೇಕಾಗ? ಯೋಗೇನೈವ ದಹೇದಂಹ, ಆ ಪಾಪವನ್ನು ಯೋಗದಿಂದನೇ ಗೆಲ್ಲಬೇಕು. ಮತ್ತೆ ಯೋಗ ಅಂದರೆ ಮೇಲೆ ಮೂರು ಹೇಳಿದ್ರು, ಅದನ್ನೇ ಅದರಿಂದ ಗೆಲ್ಲಬೇಕೆ ಹೊರತು ಬಿಟ್ಟು ಬೇರೆ ದಾರಿಗೆ ಹೋಗಬಾರ್ದು. ಯೋಗೇನೈವ ದಹೇದಂಹ ನಾ ಅನ್ಯಂ ಯತ್ನಂ ಕದಾಚನ, ಬೇರೆ ಯತ್ನದಿಂದ ಸಾಧ್ಯ ಇಲ್ಲ. ಈ ಕರೆಂಟ್ ಮಾಡೋಕ್ಕೆ ಹೋದ ವೈರ್ ಕಟ್ಟಾಗಿಬಿಡುತ್ತೆ, ಈ ವೈರ್ ಸಾವಸಾನ ಬೇರೆ ಹಾಕಿಬಿಟ್ರೆ, ಮತ್ತು ವೈರೇ ಹಾಕ್ಬೇಕು, ಬೇರೆ ದಾರಿ ಇಲ್ಲ. ಬೇರೆ ರೀತಿ ಕರೆಂಟ್ ಬರೋದು ಸಾಧ್ಯ ಇಲ್ಲ, ಅದು ಅದೇ ದಾರಿಯಲ್ಲೇ ಹೋಗ್ಬೇಕು. ಅದು ಕಟ್ ಆಯಿತು ಏನಾಯಿತು ಅಂತ ತಿಳ್ಕೊಬೇಡ, ಅದು ರೀಪ್ಲೇಸ್ ಮಾಡಬೇಕೆ ಹೊರತು ವೈರ್ ಬಂದು ಇನ್ನೊಂದು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಮೂರು ಯೋಗಗಳಿಂದನೇ ಕರೆಕ್ಟ್ ಮಾಡ್ಕೋಬೇಕು, ಅವ್ರದ್ದು ಬೇರೆ ದಾರಿ ಇಲ್ಲ. ಯೋಗೇನೈವ ದಹೇದಂಹೋ ನಾನ್ಯಂ ಯತ್ನಂ ಕದಾಚನ, ಬೇರೆ ಯತ್ನ ಮಾಡಿ ಪ್ರಯೋಗಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯತಿ ಕುರಿಯಾತ್ ಪ್ರಮಾದೇನ ಯೋಗಿ ಕರ್ಮ ವಿಗರ್ಹಿತಂ, ಅದಕ್ಕೆ ಅಪಿತೇ ಚುದುರಾಚಾರೋ ಭಜತೆ ಮಾ ಮನನ್ಯಭಕ್ ಅಂತ ಹೇಳಬೇಕಾದ್ರೆ ಇದೇ ಉದ್ದೇಶ ಬಂದಿದ್ದು. ಅಪ್ಪ ಯಾವುದೇ ಕಾರಣಕ್ಕೆ ದಾರಿ ತಪ್ಪಿದರೆ ಅಂತ ಅರ್ಥ, ಬರೀ ದಾರಿ ತಪ್ಪಿದವರಿಗೆಲ್ಲ ಹೇಳ್ತಾ ಇಲ್ಲ ಮಾತನ್ನು, ಯಾವುದೋ ಕಾರಣಕ್ಕೆ ದಾರಿ ತಪ್ಪಿದವರಿಗೆ ಅದು ಮೆಥಡ್ ಅಷ್ಟೇ ಹೊರತು ಒಬ್ಬ ದಾರಿ ತಪ್ಪದೇ ಉದ್ದೇಶ ಆಗಿದ್ದವರಿಗೆ ಅದು ಸೊಲ್ಯೂಷನ್ ಅಲ್ಲ. ಯೋಗೇನೈವ ದಹೇ ದಂಹ ನಾಣ್ಯಂ ಯತ್ನಂ ಕದಾಚನ ಸ್ವೇ ಸ್ವೇ ಅಧಿಕಾರೇ ಯಾ ನಿಷ್ಠಾಸ ಗುಣ ಪರಿಕೀರ್ತಿತಃ ವಿಪರ್ಯಯಸ್ತು ದೋಷ ಸ್ಯಾತ್ ಉಭಯೋರೇಷ ನಿರ್ಣಯ. ಸ್ವೇ ಸ್ವೇ ಅಧಿಕಾರೇ ಯಾ ನಿಷ್ಠಾ ಸಹ ಗುಣ ಪರಿಕೀರ್ತಿತಃ ವಿಪರ್ಯಯ ತು ದೋಷ ಸ್ಯಾತ್ ಉಭಯೋ ಏಷ ನಿರ್ಣಯ. ಸ್ವೇ ಸ್ವೇ ಅಧಿಕಾರೇ ಯಾ ನಿಷ್ಠಾ, ಅಧಿಕಾರ ಅಂದರೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ಆ ಮಾತಿನ ಅರ್ಥ ಇದೆ, ಸ್ವೇ ಸ್ವೇ ಅಧಿಕಾರೇ ಯಾ ನಿಷ್ಠಾ, ತಮ್ಮ ತಮಗೆ ತಮ್ಮ ವರ್ಣ ತಮ್ಮ ಆಶ್ರಮ ಮೊದಲಾದವುಗಳಿಗೆ ವಿಹಿತವಾದಂಥ ಯಾವ ಕರ್ಮ ಇರುತ್ತೆ ಅದನ್ನೇ ಮಾಡೋದಕ್ಕೆ ಗುಣ ಅಂತ ಕರೀತಾರೆ ಅರ್ಥ. ಅದು ಗುಣ, ಯಾವುದೋ ಗೊತ್ತಿದೆ ಸಿಟ್ಟು ಬಂದು ನೋಡಿ ಟೆಕ್ಸ್ಟ್ ಬುಕ್ ಸುಮ್ಮನೆ ಆಗ್ಬಿಟ್ಟ, ಟೆಕ್ಸ್ಟ್ ಬುಕ್ ಓದೋದು ಗುಣ, ಕತೆ ಕಾದಂಬರಿ ಓದೋದು ದೋಷ ಆಗುವುದು. ಅದಕ್ಕೆ ಸ್ವೇ ಸ್ವೇ ಸರ್ವ ಅದೇ ಓದೇ ಇರ್ಬೋದು, ಅದು ಕತೆ ಕಾದಂಬರಿ ಓದು ಓದೇನೆ, ಆದ್ರೆ ಪಾಸಾಗ ಓದಲ್ಲ ಅದು, ಅರ್ಥ ಆಯ್ತಾ? ಅದೇ ರೀತಿಯೇ ಇವತ್ತು ನಾವು ಯಾವುದೋ ಕರ್ಮ ಮಾಡಿದ ಮಾತ್ರಕ್ಕೆ ನಮಗೇನು ಬರೋದಿಲ್ಲ, ಅಪರೋಕ್ಷ ಜ್ಞಾನ ಬರೋದಿಲ್ಲ. ಅದಕ್ಕೆ ಸ್ವೇ ಸ್ವೇ ಅಧಿಕಾರಿ ಯಾ ನಿಷ್ಠಾ ಸಹ ಗುಣ ಪರಿಕೀರ್ತಿತ, ಅದನ್ನು ಯಾವಾಗಲೂ ಏನು ಮಾಡ್ತಿರಬೇಕು, ಕೆಲಸ ಮಾಡೋಕ್ಕೆ ಹೋದ ತಕ್ಷಣ ಇದನ್ನು ವಿಹಿತ ಹೌದೋ ಅಲ್ಲ ಯೋಚನೆ ಮಾಡೋದು. ವಿಹಿತ ಎಲ್ಲ ತಕ್ಷಣ ಬಿಟ್ಟು ಹಾಕ್ಬಿಡೋದೇ, ಅದು ಬೇಸ್ಟ್ ಅದು, ಹೋಗ್ತಿರ್ತೀವಿ ಫಾಸ್ಟಾಗಿ ಹೋಗ್ತಿರ್ತಾರೆ, ಯಾರು ರಿಲೀಸ್ ಹೇಳ್ತಾರೆ ಎಲ್ಲಿಗೆ ಹೋಗಿ ಕೇಳಿ ಇದು ಈ ದಾರಿ ಅಲ್ಲ ಅಂತ ತಕ್ಷಣ ಏನು ಮಾಡ್ತಾನೆ ಆಗ, ಫುಲ್ ಸ್ಟಾಪ್, ಸರಿ ಬದಲು ಸರಿ ದಾರಿ ಹುಡುಕ್ಬೇಕು. ಪೆಟ್ರೋಲ್ ಬೆಲೆ ಕಡಿಮೆ ಇರುತ್ತೆ, ಬಜೆಟ್ ಆಗಿಬಿಡುತ್ತೆ ಅವನಿಗೆ, ಇನ್ನೂ ಸ್ವಲ್ಪ ರಿಸ್ಕ್ ತೊಗೊಂಡು ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ, ಏನು ಮಾಡ್ತಾನಾಗ ನಿಲ್ಲಿಸಿಬಿಟ್ಟು ಯಾರು ಬರೋದಕ್ಕೆ ಹಾಕೋ ಇದ್ಬಿಡ್ತಾನಲ್ಲೇ, ಮುಂದೆ ಹೋಗಿ ಇನ್ನೂ ದಾರಿ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ದಾರಿ ತಪ್ಪು ಅಂದ ಮೇಲೆ ಮುಗಿದೋಯ್ತು ಕಥೆ, ಅದನ್ನ ಯೋಚನೆ ಮಾಡ್ತಿದ್ರೆ ದಿವಸಕ್ಕೆ ನಮಗೆ ಸಾವಿರ ಕಡೆ ತಪ್ಪು ಸಿಗುತ್ತೆ. ಏನೋ ಮಾಡೋಕ್ಕೆ ಹೋಗ್ತಾನೆ, ಆ ಪ್ರಸಂಗ ಅಲ್ಲೇ ಇವನು ಹೇಳಿದ್ದಲ್ಲ ಫಸ್ಟ್, ಅದು ಇವನಿಗೆ ಎಲ್ಲ ಆದ ತಕ್ಷಣ ವೇಸ್ಟ್ ಅದು, ಅದನ್ನು ಸರಿಯಾಗಿ ಗಮನಿಸ್ಬೇಕು. ಸ್ವೇ ಸ್ವೇ ಅಧಿಕಾರಿ ಯಾನಿಷ್ಠ ಸಗುಣ ಪರಿಕೀರ್ತಿತಃ. ಇವತ್ತು ಯಾರಾದ್ರೂ ಏನು ಮಾಡಿಬಿಟ್ಟಿದ್ದಾರೆ, ಏನಾದ್ರೂ ಕರ್ಮ ಮಾಡು ನಿಸ್ಪೃಹ ಮಾಡೋನ್ಬಿಡ್ತಾರೆ, ಏನಾದರೂ ಓದು, ಒಂದು ಏನರ್ಥ ಏನಾದರೂ ಓದು ಪಾಸಾಗಿಬಿಡ್ತಾನ, ಏನಾದರೂ ಓದೋದು ಹೇಗೆ ಪಾಸಾಗಲು ಸಾಧ್ಯ ಇಲ್ವೋ, ಏನಾದರೂ ಕರ್ಮ ಮಾಡಿದ್ರೆ ಜ್ಞಾನ ಬರೋ ಸಾಧ್ಯತೆ ಇಲ್ಲ. ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ಕೇ ಓದಬೇಕು. ನಿಯತಂ ಕುರು ಕರ್ಮತ್ವಂ, ಗುರು ಹುಂಚತೆ ಕರ್ಮ ನಿಜಂ ನಿಯತಂ, ನಿಜಂ ನಿಯತಂ, ಪ್ರಿಸ್ಕ್ರೈಬ್ಡ್ ಫಾರ್ ಯು. ಮತ್ತೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಇರ್ಬೋದು ಇವನಿಗಲ್ಲ, ಅವನಿಗೆ ಆಗಿರಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಯಾವ್ಯಾವುದೋ ಕೆಲಸ ಮಾಡಿದರೆ ಮೊದಲೇದಾಗಿ ಜನ ಎದ್ದುಕೊಂಡ್ಬಿಡ್ತಾರೆ, ಆಧುನಿಕ ಟ್ರೆಂಡ್ ಅದು. ಅದು ಒಳ್ಳೆ ಆನೆಸ್ಟ್ ಆಗಿದ್ದರೆ ಸಾಕು, ಏನಾದ್ರು ಮಾಡಿ ಆನೆಸ್ಟ್ ಆಗಿದ್ದು ಬಿಡೋದು ಗೊತ್ತೆ. ಎಂಡ ಕೊಡಿದ್ರೆ ಅವನು ಆನೆಸ್ಟ್ ಆಗಿರೋ ಏನು ಅರ್ಥ ಅದಕ್ಕೆ? ತಪ್ಪು, ಅವಕ್ಕೆಲ್ಲ ಅರ್ಥ ಇಲ್ಲ. ಆನೆಸ್ಟ್ ಇರ್ಬೋದು ಎಲ್ಲಿ ಬರಬೇಕದು? ಕೆಲವು ಕಡ್ರಲ್ಲಿ ಆನೆಸ್ಟ್ ಆಗಿರೋ ಏನರ್ಥ? ಅದು ಕಳ್ಳತನನೇ ಮಾಡಬಾರ್ದು, ಅಲ್ಲಿ ಆನೆಸ್ಟ್ ಆಗಿರಬೇಕು ಅನ್ನೇನರ್ಥ? ಅದೆಲ್ಲ ಯೋಚನೆ ಮಾಡಿದರೆ ನಮ್ಮ ಕರ್ಮಾಚರಣೆ ಎಂಬುದು ಫಸ್ಟ್ ಆದಮೇಲೆ ಮುಂದಿನ ಪ್ರಶ್ನೆ. ಅದಿಲ್ಲದೆ ಹೋದರೆ ನಿಸ್ಪೃಹತೆಗೆ ಅರ್ಥ ಇಲ್ಲ, ನಿಸ್ಪೃಹತೆಗೆ ಅರ್ಥ ಬರೋದಿಲ್ಲ. ನಿಸ್ಪೃಹತೆಗೆ ಅರ್ಥ ಬರೋದು ಯಾವಾಗಲೂ ಇದರೊಳಗೆ. ನಮ್ಮ ಜನ ಏನು ಮಾಡ್ತಾರೆ? ಯಾರಿಗೆ ಊಟ ಹಾಕಿದ್ರು ಪುಣ್ಯ ಬರ್ತದೆ, ಶ್ರಾದ್ದ ಪಟ್ಟು ಸಾಧ್ಯ ಯಾಕೆ ಮಾಡಬೇಕು? ಇಲ್ಲ, ಅನಾಥ ದುಡ್ಡು ಕೊಟ್ಬಿಟ್ರಾಯ್ತಲ್ಲ, ಅನಾಥ ದುಡ್ಡು ಕೊಡು ತಪ್ಪಲ್ಲ, ಆ ಪುಣ್ಯನೂ ಕೌಂಟ್ ಆಗ್ತದೆ. ಶ್ರಾದ್ದ ಸಬ್ಸ್ಟ್ಯೂಟ್ ಅಲ್ಲ, ಅದು ನೆನಪಿರಬೇಕು. ಅರ್ಥ ಆಯ್ತಾ? ಈಗ ಶ್ರಾದ್ದ ಸಬ್ಸ್ಟ್ಯೂಟ್ ತಿಳ್ಕೊಂಡ್ಬಿಡ್ತಾ. ಸಬ್ಸ್ಟ್ಯೂಟ್ ಆಗೋದು ಯಾವಾಗದು? ಇವತ್ತು ಯಾವುದೋ ಬ್ಯಾಂಕಲ್ಲಿ ಕೊಟ್ಟಿರೋ ಅಕೌಂಟಿಗೆ ಸೇರಿಬಿಡುತ್ತಾ? ಇದು ಅಕೌಂಟಿಗೆ ಕೊಡೋದು ಎಲ್ಲಿ ಹಾಕ್ಬೇಕು ಇವರಿಗೆ? ತನ್ನ ಬ್ಯಾಂಕ್ ತನ್ನ ಅಕೌಂಟ್ ನಂಬರ್ ಕೊಡೋದು. ಯಾವುದೋ ಬ್ಯಾಂಕಲ್ಲಿ ದುಡ್ಡು ಹೋಗುತ್ತೆ ಹೊರತು ಕ್ರೆಡಿಟ್ ಆಗೋದಿಲ್ಲ, ಅದು ವಿಧಿವಿಧಾನ ಇಲ್ಲವೋ ಅದಕ್ಕೆ? ಅದೇ ರೀತಿಯಲ್ಲಿ ಪ್ರತಿಯೊಂದು ಕೆಲಸ ಮಾಡಬೇಕಾದರೂ ಕೂಡ ತನಗೆ ವಿಹಿತ ಹೋದೋ ಅಲ್ವೋ ಆ ಕಾನ್ಸೆಪ್ಟ್ ಯಾವಾಗಲೂ ಇರಬೇಕು. ಇನ್ನೊಬ್ರು ಏನೋ ಮಾಡ್ತಾರೆ, ತಾನು ಮಾಡೋಕ್ಕೆ ಹೋಗಬಾರ್ದು. ನಾವೇನು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಹೇಳಿದ್ದೆ. ಅವ್ರ ಬಸ್ ಇವ್ರ ಬಸ್ ಹತ್ತಿ, ನಿನ್ನ ಬಸ್ ಅಲ್ಲ ಅದು, ಅವ್ರ ಬಸ್ಸು ಹತ್ತಿದ್ದಾರೆ ಅವ್ರಪ್ಪ. ನೀನು ಯಾಕೆ ಯೋಚನೆ ಮಾಡಬೇಕದನ್ನ? ಅವ್ರ ಬಸ್ ಅವ್ರು ಹತ್ತಿದ್ರೆ ಅವ್ರ ಬಸ್ ನೀರು ಹತ್ತಿಬಿಟ್ರೆ ಅವ್ರು ಹೋದಲ್ಲಿ ಹೋಗ್ತೀವಿ ಅಂತೇಳಿ. ಅದು ಸರಿಯಲ್ಲ, ಅದಕ್ಕೆ ನಮ್ಮ ದಾರಿ ಡಿಫೈನ್ ಮಾಡ್ಕೋಬೇಕು. ಇವತ್ತು ನಮಗಿರೋ ದೊಡ್ಡ ದೋಷ ಇರೋದಲ್ಲೇ, ನಮ್ಮ ಗುರಿನೇ ಸ್ಪಷ್ಟ ಇಲ್ಲ. ಗುರಿ ಸ್ಪಷ್ಟ ಇಲ್ಲ, ಕರ್ಮ ಸ್ಪಷ್ಟ ಇಲ್ಲ, ಬರೀ ಕನ್ಫ್ಯೂಷನ್. ಅದು ಏನಾದ್ರು ಮೆಕ್ಯಾನಿಕ್ ಏನೋ ಮಾಡ್ತಾ ಓಡಾಡ್ತಿರ್ತಾನೆ, ಅರ್ಥ ಇಲ್ಲ, ಮಣ್ಣಿಲ್ಲ. ಸ್ವೇ ಸ್ವೇ ಅಧಿಕಾರಿ ಯಾ ನಿಷ್ಠ ಸಾ ಗುಣ ಪರಿಕೀರ್ತಿ, ಅದನ್ನು ಗುಣ ಅಂತ ಕರೀತಾರೆ. ವಿಪರ್ಯಷ್ಟು ದೋಷಸ್ಯ, ಅದೇ ದೋಷ ಅಂತಲೇ ಕರು. ಎಷ್ಟು ಅದಕ್ಕೆ ಹೇಳ್ತಾರೆ, ಎಷ್ಟೋ ಒಂದು ಸ್ವಧರ್ಮೇ ನಿಧರ್ಮ ಶ್ರೇಯ ಪರಧರ್ಮೋ ಭಯಾವಹ. ಪರಧರ್ಮ ಮಾಡದ, ಸ್ವಧರ್ಮ ಮಾಡದ, ಸ್ವಧರ್ಮ ಸತ್ತ ನೋ ಪ್ರಾಬ್ಲಮ್, ಪರಧರ್ಮದಲ್ಲಿ ಮಾಡದ ಎಷ್ಟು ಸರಿ ಮಾಡಿದ್ರೆ ಉಪಯೋಗ ಇಲ್ಲ. ಅದಕ್ಕೇನು ಹೇಳ್ತಾರೆ, ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮಾತ್ ಸನುಷ್ಠಿತ. ಇನ್ನೊಬ್ಬರ ಕರ್ತವ್ಯನ ಎಷ್ಟು ಸರಿಯಾಗಿ ಮಾಡಿದರೂ ಕೂಡ ತನ್ನ ಕರ್ತವ್ಯ ಸ್ವಲ್ಪ ತಪ್ಪಾಗಿ ಮಾಡೋದಕ್ಕಿಂತ ಹೋಪ್ಲೆಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ತನ್ನ ಆನ್ಸರ್ ಕ್ವಶನ್ ಪೇಪರ್ಗೆ ಐದರಲ್ಲಿ ನಾಲ್ಕಕ್ಕೆ ಉತ್ತರ ಬರದ ನೋ ಪ್ರಾಬ್ಲಮ್, ಎರಡಕ್ಕೆ ಬರದ ನೋ ಪ್ರಾಬ್ಲಮ್, ಹುಡುದು ಫಸ್ಟ್ ಆಸ ಬರದ ಆಲ್ ದಿ ಟನ್ ಆನ್ಸರ್ ಮಾಡಿಬಿಟ್ಟ, ಏನೂ ಕೌಂಟ್ ಆಗಲಿಲ್ಲ. ಯಾತಕ್ಕೆ? ತನ್ನ ಕ್ವಶನ್ ಪೇಪರೇ ಅಲ್ಲ ಅದು. ಎಷ್ಟೊಂದರೆ ಬೇಸ್ಟ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಯಾವುದೋ ಒಂದು ಕಡೆ ಗುಲ್ಬರ್ಗಾದಲ್ಲಿ ಯಾವುದೋ ಬೇಸ್ಟ್ ಪಾಠ ವರ್ಷ ಪೂರ್ತಿ ಪಾಠ ಮಾಡಿದ್ದಾರೆ, ಸಿಲೆಬಸ್ ಇಲ್ಲೇ ಇಲ್ಲ ಅದು. ಸಿಲೆಬಸ್ ಚೇಂಜ್ ಆಗಿದೆ ನೋಡ್ಕೊಂಡೇ ಇಲ್ಲ ಅದು. ಹಳೆ ಹೋದಷ್ಟು ಬಾಳೆ ಹಾಕಿಬಿಟ್ಟಿದ್ದಾರೆ. ಪರೀಕ್ಷೆ ಒಂದು ಕ್ವಶನೂ ಬಂದಿಲ್ಲ ಅದು. ಆಮೇಲೆ ಆ ಥರ ಇದು ಮಾಡಿದ್ದಾರೆ, ಆ್ಯಕ್ಷನ್ ತೊಗೊಂಡು ಇದೆಲ್ಲ ಮಾಡ್ತಾರೆ. ಈ ತಪ್ಪು ಮಿಸ್ಗೈಡ್ ಮಾಡಿದ್ರೆ ಅದು ಹುಡುಗರನ್ನ, ಕೆಲವು ಹುಡುಗರಿಗೆ ಗೊತ್ತಾಗಲ್ಲ, ಕ್ಲಾಸ್ಗೆ ಹೋಗಿಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಓದೋಲ್ಲ ವೇಸ್ಟ್, ಅದು ಅವ್ರಿಗೆ ಯೋಚನೆ ಇಲ್ಲ. ಅಲ್ಲಿ ಟೆಕ್ಸ್ಟ್ ಬುಕ್ ಹುಡುಗರು ಕ್ಲಾಸಿಗೆ ಬಂದವ್ರಿ ಪಾಪ ಸೀರಿಯಸ್ ಬಂದು ಎಲ್ಲ ಮಾಡಿ ವರ್ಷ ಪೂರ್ತಿ ಕಳೆದುಬಿಟ್ಟು ಆಮೇಲೆ ನೋಡಿ ಟೋಟಲಿ ಟೆಕ್ಸ್ಟ್ ಬುಕ್ ಅಲ್ಲ. ಆದ್ದರಿಂದ ಇವನಿಗೆ ಪನಿಷ್ಮೆಂಟು, ಅವನಂತೂ ಫೇಲೆ, ಇವನು ಪನಿಷ್ಮೆಂಟ್. ಇದು ಅರ್ಥ ಮಾಡಿಕೊಂಡ್ರೆ ಪ್ರಿಸ್ಕ್ರೈಬ್ ಆಗಿರಬೇಕು ಅನ್ನೋದು ಎಷ್ಟು ಮುಖ್ಯವಾದದ್ದು. ಸ್ವೇ ಸ್ವೇ ಅಧಿಕಾರಿ ಯಾ ನಿಷ್ಠ ಸಗುಣ ಪರಿಕೀರ್ತಿತ ವಿಪರ್ಯಸ್ತು ದೋಷಸ್ಯಾತ್ ಉಭಯೋರೇಷ ನಿರ್ಣಯ. ಎರಡಕ್ಕೂ ಇದೇ ನಿರ್ಣಯ, ಗುಣಕ್ಕೂ ಇದೇ ನಿರ್ಣಯ, ದೋಷಕ್ಕೂ ಇದೇ ನಿರ್ಣಯ. ಗುಣ ಅಂದರೆ ಸ್ವೇ ಸ್ವೇ ಅಧಿಕಾರಿ ಯಾ ನಿಷ್ಠ, ದೋಷ ಅಂದ್ರೆ ಏನು? ಸ್ವೇ ಸ್ವೇ ಅನಧಿಕಾರಿ ಯಾ ನಿಷ್ಠ, ತನಗೆ ಅಲ್ಲದರಲ್ಲಿ ನಿಷ್ಠೆ, ತನಗೆ ಇರೋದರಲ್ಲಿ ನಿಷ್ಠೆ ಅಷ್ಟೇ. ಅದು ಕತೆ ಕೇಳಿರ್ತಾರಲ್ಲ, ಯಾವನೋ ಮರ್ಕೊಂಡು ಕಾವಲುಗಾರ ಇದ್ದ, ಮರ್ಕೊಂಡ್ಬಿಟ್ಟ, ರಾತ್ರಿ ಕನಸು ಬಿತ್ತು, ಶತ್ರುಗಳು ಅಟ್ಯಾಕ್ ಮಾಡಿದಾಗಾಯಿತು, ತಷ್ಟ ರಾಜನಿಗೆ ಹೇಳಿದ. ಆ್ಯಕ್ಚುಲಿ ಕರೆಕ್ಟ್ ಆಗಿತ್ತು, ಯುದ್ಧ ಮಾಡಿ ಗೆದ್ದುಬಿಟ್ಟ, ಮತ್ತೆ ಫಸ್ಟ್ ಇವನು ಡಿಸ್ಮಿಸ್ ಮಾಡಿದ ಫಸ್ಟ್. ಆಮೇಲೆ ಅದಕ್ಕೆ ನಿದ್ದೆ ಮಾಡ್ತಾರೆ ಅಂತೇಳಿ ಅದಕ್ಕೆ ಅವಾರ್ಡ್ ಕೊಟ್ಟ, ಇದಕ್ಕೆ ಡಿಸ್ಮಿಸ್ ಮಾಡಿದೆ. ಯಾಕೆ ಈ ರೀತಿ ನಿದ್ದೆ ಅಭ್ಯಾಸ ಮಾಡ್ಕೊಬಿಟ್ಟ ರಾಳೇನೇನು ವಾಜಪೇಯಿ ಇಟ್ಕೊಂಡು ಪರ್ಪಸ್ ಸರಿ ಇಲ್ಲ. ಅದು ಅದು ಕಥೆಯಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಅದು ಇದ್ದೆ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅವ್ನು ಮೇನ್ ತಪ್ಪು ಏನು ಮಾಡಿದ್ದಾನೆ, ಅವನು ಎಚ್ಚರ ಇರುವ ಕೆಲಸ ನಿದ್ದೆ ಮಾಡಿ ಹಾಕ್ಬಿಟ್ಟಿದ. ಅಕಸ್ಮಾತ್ ಅವ್ನು ಎದ್ದಿದ್ದ ಅಂತ ಎದ್ದಿದ್ದ, ಕನಸು ಬಿಡಲಿಲ್ಲ ಅವನಿಗೆ, ಶತ್ರು ಅಟ್ಯಾಕ್ ಮಾಡಿದ್ರು, ಇವ್ನು ತಪ್ಪಿಲ್ಲ. ಆಗ ಅರ್ಥ ಆಯ್ತಾ? ಈ ಕನಸು ಬಿದ್ದು ತಿಳ್ಕೊಬೇಕಂತ ಏನಿಲ್ವಲ್ಲ, ಅದ್ರ ಅರ್ಥ ಮಾಡಿಕೊಂಡ್ರೆ ಏನೋ ಒಂದು ಕೆಲಸ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದು ಒಳ್ಳೆಯ ತತ್ವ ಇದೆ ಅದರೊಳಗೆ. ಅವ್ರು ಕನಸು ಬಿದ್ದು ಕರೆಕ್ಟಾಗಿ ಅದು ಯುದ್ಧ ಮಾಡಿ ಗೆದ್ದರೂ ಕೂಡ ಅವನು ತನ್ನ ಕೆಲಸ ಮಾಡಿ ಮಾಡಿಲ್ಲ, ಅವನು ಅದನ್ನು ಡಿಸ್ಮಿಸ್ ಮಾಡಿದ್ದೇ ಯೋಗ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಸೂಕ್ಷ್ಮ ವಿಚಾರ ಇದೆ ಗೊತ್ತಾಗುತ್ತೆ. ತಥೋ ಭಜೇತ ಮಾಂ ಪ್ರೀತ ಕರ್ಮಣಾಂ ಜಾತ್ಯಶುದ್ಧಾನಾಂ ಅನೇನ ನಿಯಮಃಕೃತ ಗುಣದೋಷ ವಿಧಾನೇನ ತ್ವಮ್ಮಸಾಂ ತ್ಯಾಜ ನಿಚ್ಛಯ ಅವಹಿತ ಕರ್ಮೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಉಭಯೋ ವಿಹಿತ ಅವಿಹಿತ ಕರ್ಣಯೋ ಗುಣದೋಷತ್ವ ಅಭಾವೇ ಕಯೋ ಭಗವತ್ಪ್ರಿಯ ಅಪ್ರಿಯ ನಿಬಂಧನ ಗುಣದೋಷತ್ವೇ ಇತಿ ಉದ್ಧವ ಪ್ರಶ್ನೆ ಪರಿಹರತಿ ಸ್ವೇ ಸ್ವೇ ಇತಿ. ಉಭಯೋ ಗುಣದೋಷಯೋ ಏಷಃ ಜನ್ನಹೇತ್ಯನ್ವಯ ವಿಧಿ ನಿಷೇಧಬದ್ಧಂ ದೇವಾದಿಜನಂ ಪ್ರತಿ ಮಯಾ ಅಯಂ ಅಧಿಕಾರಃ ತುಭ್ಯಂ ದತ್ತಃ ಅಯಂ ಅಧಿಕಾರಃ ತವ ಇತಿ ಯಥಾ ಯಥಾ ಉಪದಿಷ್ಟಂ ತಥಾ ತಥಾ ಸ್ವೇ ಅಧಿಕಾರೇ ವಿಹಿತಕರ್ಮಣಿ ಯಾ ನಿಷ್ಠಾ ವ್ರತನಿಯಮಃ ಸಾ ಗುಣಃ ಮತ್ರೀತಿ ಜನಕತ್ವಾತ್. ಇದು ನಿನ್ನ ಕೆಲಸ, ಇದು ನಿನ್ನ ಕೆಲಸ ಅಂತ ಏನು ಹಂಚಿರ್ತಾರೆ ಆ ಕೆಲಸನೇ ಮಾಡಬೇಕು. ಪರಿಕೀರ್ತಿತಃ ಮಯಾ ಇತಿ ಶೇಷ. ವಿಪರ್ಯಯೋ ಅನಧಿಕಾರೇ ಅವಹಿತ ಅವಿಹಿತ ಕರ್ಮಣಿ ಯಾ ನಿಷ್ಠಾ ಸ ದೋಷ ಪರಿಕೀರ್ತಿತ. ನಿಷಿದ್ಧ ಕೆಲಸದಲ್ಲಿ ಪ್ರಯತ್ನ ಅಂದರೆ ದೋಷ ಆತು. ಮದಪ್ರೀತಿ ಹೇತುತ್ವ, ಮತ್ಪ್ರೀತಿ ಹೇತುತ್ವ ವಿಹಿತ ಕರ್ಮ ಮಾಡಿದಾಗ, ಅಪ್ರೀತಿ ಹೇತುತ್ವ ನಿಷಿದ್ಧ ಕರ್ಮ ಮಾಡಿದಾಗ. ತುಶಬ್ದೇನ ನಿಷಿದ್ಧಸ್ಯ ವೃತ್ರಹತ್ಯಾದೇಹಿ ಗುಣತ್ವಂ ವಿಹಿತಸ್ಯ ಆಸುರಾದಿ ಕೃತಸ್ಯ ದೋಷತ್ವಂಚ ವಕ್ತಿ. ಇದು ತೂ ಅಂತ ಹೇಳಿದ್ರಿಂದ ಕೆಲವೊಮ್ಮೆ ನಿಷಿದ್ಧವಾದ್ದು ಗುಣ ಆಗೋಯ್ತು. ಹಿಂಸೆ, ಹನನ ಭಾರಿ ದೊಡ್ಡ ದೋಷ. ವೃತ್ರಾಸುರ ಮಹಾಪಾಪಿ, ಕೊಂದಿದ್ದು ಭಾರಿ ಪುಣ್ಯ ಬಂದೋಯ್ತು. ಯಾಕೆ ಸಂಹಾರಾಂಭ ದೋಷನೇ ಆ ವೃತ್ರಾಸುರ ಅಂತ ಕೊಂದಾಗ ಏನಾಯ್ತು, ಅದು ಭಾರಿ ಖುಷಿಯಾಯ್ತು. ಅದಕ್ಕೇನೆ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯಾ ಅಂತ ಕರೆದಿದ್ದ ಪ್ರಹ್ಲಾದರಾಜರ ಮಾತದು. ಸಾವು ಚೇಳು ಮೊದಲಾದ ಕೊಂದಾಗ ದುಷ್ಟ ಪ್ರಾಣಿ ಹುಡುದವನು ಕಚ್ಚಿಬಿಡ್ತಾ ಇತ್ತು ಪಾಪ. ಅದು ಸತ್ಯವನ್ನು ಎಷ್ಟೋ ಜನ ಕಚ್ಚಿಕೊಳ್ಳೋ ತಪ್ಪಿತು, ಆದ್ದರಿಂದ ಸಂತೋಷ ಪಡಬೇಕಾದ್ರೆ ಆ ದೃಷ್ಟಿ ವೃತ್ರಾಸುರ ಅಂಥವನು ದೋಷ ಆಗಲಿಲ್ಲ. ಅದು ಇಂದ್ರೋ ವೈ ವೃತ್ರಂ ಹತ್ವಾ ಮಹಾನಾಸ ಯಯೀಂ ಶೃಣೋತಿ ಅಲಕಂ ಶೃಣೋತಿ ಇತ್ಯಾದಿ ವಚನ. ಆ ವೇದನೆ ಪ್ರಮಾಣ. ವೃತ್ರಾಸುರನ್ನು ಕೊಂದಿದ್ದಕ್ಕೆ ಇಂದ್ರದೇವರಿಗೆ ಶಿಕ್ಷೆ ಆಗಲೇ ಇಲ್ಲ. ಇಂದ್ರೋ ವೈ ವೃತ್ರಂ ಹತ್ವಾ ಮಹಾನಾಸ, ಇಂದ್ರದೇವರು ವೃತ್ರಾಸುರನ್ನು ಕೊಂದು ಭಾರಿ ದೊಡ್ಡವರಾಗಿಬಿಟ್ಟು ವೀರಪ್ಪನ ಕೊಂದರೆ ಅವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರೆ ಆಟೋ ಇಪ್ಪ ಬರೀ ಕೊಲೆ. ಅದು ಆ್ಯಕ್ಚುಲಿ ಸರ್ಕಾರನೇ ಮಾಡಿಸುತ್ತೆ, ಕೊಂದುಬಿಡಿ ಅವಾರ್ಡ್ ಕೊಡ್ತೀನಿ. ಯಾಕೆ ಅದು ಅವಾರ್ಡ್ ಸ್ಪೆಷಲ್ ಪ್ರಮೋಷನ್ ಏನೇನೋ ಕೊಟ್ಬಿಡ್ತಾರ. ಅದಕ್ಕೆ ದುಷ್ಟರ ಸಂಹಾರವಾಯಿತು, ಆದ್ದರಿಂದ ಉಪಯುಕ್ತ. ಬೇರೆಯವ್ರು ಕೊಂದಿದ್ರೆ ಏನಾಗ್ತಿತ್ತು, ಅದು ದೋಷ. ಅದು ಇವರು ಕೊಲ್ಲಿ ಅಂತ ಆರ್ಡರ್ ಕೊಡದವಾದ ಕೊಂದ್ರೆ ತಪ್ಪು, ಮತ್ತೆ ಕೊಲ್ಲಿ ಅಂತ ಅನೌನ್ಸ್ ಮಾಡಿದ್ರೆ ಕೊಲ್ಲಬೇಕೆ ಹೊರತು ಮೊದಲೇ ಕೊಂದುಬಿಟ್ರೆ ಅದು ತಪ್ಪೇ. ಹಿಡ್ಕೊಂಬನ್ನಿ ಅಂತ ಕೊಂಡು ಹಿಡ್ಕೊಂಡೆ ಹೋಗ್ಬೇಕು, ಕೊಲ್ಲಾಗಿಲ್ಲ. ಆಗ ಹಿಡ್ಕೊಂಡು ಕೊಲ್ಲಬೇಕಾದ್ರೆ ಕೊಲ್ಲಬೇಕಷ್ಟೇ. ಆರ್ಡರ್ ಬರಬೇಕಾದ್ರೆ ಗೋಲಿಬಾರ್ ಆರ್ಡರ್ ಇದ್ದಾಗ ಆರ್ಡ್ ಮಾಡಿದರೆ ದೋಷ ಇಲ್ಲ, ಅವನೇ ಮಾಡಿಬಿಟ್ಟಾದ್ರೆ ಇಷ್ಟು ಕೊಲೆ ಮಾಡಿದ ಪಾಪ ಬರುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಆದೇಶ ಇದ್ದು ಮಾಡೋದು ಬೇರೆ, ಆದೇಶ ಇಲ್ಲದೆ ಮಾಡೋದು ಬೇರೆ. ನಮಗೆಲ್ಲ ದೇವರು ನಮಗೆಲ್ಲ ಏನು ಆದೇಶ ಮಾಡಿದ್ದಾನೆ ಅಂತ ತಿಳ್ಕೊಬೇಕು. ಹೋಗಬಾರ್ದು. ನಾವು ಹುಟ್ಟಿದ ವರ್ಣ, ನಾವು ಹುಟ್ಟಿದ ಆಶ್ರಮ ಏನು ತೋರಿಸುತ್ತದನ, ದೇವ್ರಿಗೆ ಕೆಲಸ ಕೊಟ್ಟಿದ್ದಾನೆ ಅಂತ. ನಾವಾಗಿ ಹುಟ್ಟಿ ಬಂದಿದ್ದಲ್ಲ, ಅಲ್ಲಿ ದೇವ್ರು ಹುಟ್ಟಿಸಿರೋದ್ರ ಮೇಲೆ ದೇವರ ಕೆಲಸ ಕೊಟ್ಟಿದ್ದಾನೆ ನಮಗೆ ಅಂತ. ಮತ್ತೆ ಬಂದು ಇದು ಮಾಡಪ್ಪ ಅಂತ ಹೇಳಬೇಕಾಗಿಲ್ಲ ದೇವರು ಬಂದು. ಅರ್ಥ ಆಯ್ತಾ? ಈಗ ಇದು ಮತ್ತೆ ಮತ್ತೆ ಪ್ರತಿ ದಿವಸ ಬಂದು ಹೇಳೋದಿಲ್ಲ ಯಾರು ಕೂಡ. ಆ ಕೆಲಸ ಹೇಳಿದ್ಮೇಲೆ ಇದೆಲ್ಲ ತಿಳ್ಕೊಂಡು ಮಾಡಿಬಿಡ್ಬೇಕಾದ್ರೆ ನಾನು. ಕರ್ಮಣ ಕರ್ಮಣ ಜಾತಿ ಅಶುದ್ಧಾನ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ವಿಹಿತ ಅವಿಹಿತ ಕರಣ ಗುಣದೋಷೋಕ್ತಿ ಭಗವತ್ ಪ್ರಿಯಾಪ್ರಿಯ ವಿಷಯ ಇತ್ಯಾಶಯರ ಕರ್ಮಣಾಮಿತಿ ವಿಧಿ ನಿಷೇಧಾತ್ಮಕೋ ವೇದ ಜಾತ್ಯಶುದ್ಧಾನ ಸ್ವತಃ ಅಶುದ್ಧಾನ ಕರ್ಮಣ ನಿಯಮೇನ ಗುಣದೋಷಭೇದಂ ಅಪೇಕ್ಷತೆ ಇತಿ ಯೋ ನಿಯಮ ತ್ವಯೋಕ್ತಃ ಸ ನಿಯಮ ಮದಿಷ್ಠೋ ಗುಣ ಮದನಿಷ್ಠೋ ದೋಷ ಇತಿ ವಿವೇಕಂ ಅಜಾನತಾಂ ಪುಂಸಾಂ ನತು ವಿದುಷಾಂ ಪಕ್ಷ ಇತಿ ವಿಹಿತಕರಣೇನ ಗುಣ ನಿಷಿದ್ಧಕರಣೇನ ದೋಷ ಇತ್ಯನೇನ ಗುಣದೋಷ ವಿಧಾನೇನ ಅಂಹಸಾಂ ಜಾಜನಿಚ್ಛಯ ನಿಯಮೋ ಮಯಾಕೃತಃ. ಭಾರಿ ಇಂಪಾರ್ಟೆಂಟ್. ಕರ್ಮಗಳ ಸ್ವಭಾವ ಏನು ಅಂದರೆ ಕರ್ಮಣಾಂ ಜಾತ್ಯಶುದ್ಧಾನಂ. ಕರ್ಮ ಅಂದರೆ ಬಂಧಕನೇ, ಬೇರೆ ದಾರಿನೇ ಇಲ್ಲ. ಆದರೆ ಅದು ಕರ್ಮ ಮಾಡದೇ ವಿಧಿ ಇಲ್ಲ, ಕರ್ಮ ಬಂಧಕ. ಎಷ್ಟು ಪ್ರಾಬ್ಲಮ್ ಇದೆ, ಕರ್ಮ ಮಾಡದೇ ಬದುಕಲು ಸಾಧ್ಯ ಇಲ್ಲ. ದೈಹಿಕ ಶಿಕ್ಷಣಮಪಿ ಜಾತು ತಿಷ್ಟತೆ ಅಕರ್ಮಗಳು. ಕರ್ಮ ಮಾಡಲೇಬೇಕು ಮನುಷ್ಯ, ಬೇರೆ ದಾರಿ ಇಲ್ಲ. ಬಟ್ ಕರ್ಮದ ನೇಚರ್ ಏನಂದ್ರೆ ಹಿಡಿದಾಕ್ಬಿಡುತ್ತೆ, ಮಾಡ್ತಿರ್ಲಿಕ್ಕೆ ಬಂಧನ ಮಾಡಿಬಿಡುತ್ತೆ. ಏನು ಮಾಡಬೇಕು ಅದಕ್ಕೆ? ಅದು ಪರವಾದ ವ್ಯವಸ್ಥೆ ಮಾಡಿಬಿಟ್ಟ. ಏನು ವ್ಯವಸ್ಥೆ ಮಾಡಿದೆ ಅಂತ ಕೇಳಿದರೆ, ನಿಯತ ಕರ್ಮ ದೋಷ ಬಂಧನ ಕಾರಣ ಆಗೋದಿಲ್ಲ, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದರೆ. ಅದು ಪ್ರಶ್ನೆ. ಎರಡು ವಿಷಯ ಸೇರಿಸ್ಕೋಬೇಕು. ಇವರ ಕರ್ಮ ಏನೇನು ಮಾಡ್ತೀವೋ ಅದಿಷ್ಟು ಬಂಧಕನೇ. ಎಸ್ಕೇಪ್ ಆಗಲಿಕ್ಕೆ ಇರೋ ಮಾರ್ಗ ಎರಡು, ಅದು ನಿಯತ ಕರ್ಮ ಆಗಿರಬೇಕು, ಫಲಾಪೇಕ್ಷೆ ಬಿಟ್ಟು ಮಾಡಿರಬೇಕು, ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಈ ಮೂರಿಲ್ಲದ ಹೋದರೆ ನಿಯತ ಕರ್ಮನೂ ಬಂಧಕನೇ. ಮತ್ತೆ ಅರ್ಥ ಆಯ್ತಾ? ಈಗ ನಿಯತ ಕರ್ಮನೂ ಬಂಧಕನೇ. ಅವ್ರು ಕೆಲಸ ಹೇಳಿದ್ರು ಮಾಡಿಬಿಟ್ಟ, ಒಪ್ಪಿಸ್ಲೇ ಇಲ್ಲ ಹೋಗ್ಬಿಟ್ಟ, ಮತ್ತೆ ಕೇಳ್ತಾರೆ ಏನು ಆಯ್ತಾ ಆಯಿತು ಅದು ಯಾಕೆ ಹೇಳಲಿಲ್ಲ? ಸಬ್ಮಿಟ್ ಮಾಡೋ ಬರದ ಮಾತ್ರಕ್ಕೆ ಸಾಲ, ಸಬ್ಮಿಟ್ ಮಾಡೋ ರಿಪೋರ್ಟ್ ಸಬ್ಮಿಟ್. ಕಮಿಷನ್ ಮಾಡಿರ್ತಾರೆ, ಕಮಿಷನ್ ಕೆಲಸ ಮುಗಿಯೋದು ಯಾವಾಗ? ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ. ನಾಲ್ಕು ದಿವಸದ ಹೋಗ್ಬಿಟ್ರೆ ಕೊಡೋದಿಲ್ಲ ಅದಕ್ಕೆಲ್ಲ, ಸಬ್ಮಿಟ್ ಮಾಡಿದ್ಮೇಲೆ ಮುಗಿಯೋದು. ಅದು ಮೀಟಿಂಗ್ ಕಳಿಸಿರ್ತಾರೆ, ಡೆಪ್ಯೂಟ್ ಮಾಡಿರ್ತಾರೆ ಮೀಟಿಂಗಿಗೆ. ಅವ್ನು ಮೀಟಿಂಗ್ ಮುಗಿಸ ಮನೆಗೆ ಹೋಗಿ ಏನು ಮಾಡೋ ಫಸ್ಟ್, ಅವನು ರಿಪೋರ್ಟ್ ಮಾಡಬೇಕು ಏನಾಯಿತು ಅಂತೆಲ್ಲ ಹೇಳಿಬಿಟ್ಟು ಕೆಲಸ ಮುಗಿಸಿ ಹೋಗ್ಬೇಕು. ಆಗ ಮಾತ್ರ ಅವ್ನ ಕೆಲಸ ಮುಗಿದಾಗಲೆಕ್ಕ. ಇಲ್ಲವ್ರು ಎಲ್ಲರೂ ಎಲ್ಲೇ ಹೋಗ್ತೀವಿ ಅಂತೆಲ್ಲ ಹೋಗಿಬಿಡೋದು ಮನೆಗೆ. ಅದಕ್ಕೆ ಕೊಟ್ಟ ಮೇಲೆ ಅದು ವ್ಯಾಲಿಡಿಟಿ ಬರೋದು. ಇಲ್ಲವ್ರು ಓಡಿ ಸ್ಯಾಂಕ್ಷನ್ ಆಗೋದಿಲ್ಲ. ಅಕಸ್ಮಾತ್ ಅವ್ನು ಕೊಡದೆ ಹೋಗಿಬಿಟ್ರೆ ಅವನು ಓಡಿ ಕ್ಯಾನ್ಸಲ್ ಆಗುತ್ತೆ, ಲೀವ್ ಹಾಕಬೇಕು. ಪ್ಲಸ್ ಆನ್ಸರಬಲ್ ಅವನು ಕೊಟ್ಟು ಕೆಲಸ ಮಾಡಲಿಲ್ಲ, ಅದರಿಂದಾಗಿನೆ ದೊಡ್ಡ ಅಫೆನ್ಸ್ ಅದು. ಇದು ಅರ್ಥ ಮಾಡಿಕೊಂಡ್ರೆ ಕರ್ಮದ ಸ್ವಭಾವನೇ ಬಂಧಕ. ಅದು ಬಿಡುಗಡೆ ಹೊಂದತಕ್ಕಂಥ ಖಡ್ಗ ಅಂದರೆ ಕೊಂದೇ ಕೋಯ್ತೆ ಬಿಡೋದಿಲ್ಲ. ಚಾಕು ಕತ್ತರಿಸೇ ಕತ್ತರಿಸ್ತೇವೆ. ನಾವು ಉಪಯೋಗಿಸ್ಬೇಕಂತ ಕತ್ತರಿಸ ಕೈಕಾಯಿ ಕತ್ತರಿಸೋದೇ ಉಪಯೋಗಿಸ್ಬೇಕು, ಅದು ಪ್ರಾಬ್ಲಮ್. ಅದು ಸಾಲ್ವ್ ಮಾಡೋಕ್ಕೆ ಇರೋ ಮೆಥಡ್ ಇದೆ. ಕರ್ಮಾಣಾಂ ಜಾತ್ಯಶುದ್ಧಾನಾಂ, ಜಾತ್ಯಶುದ್ಧ ಅಂದ್ರೆ ಏನು? ಬೈ ನೇಚರ್ ಇಂಪ್ಯೂರ್, ಕರ್ಮ ಬೈ ನೇಚರ್ ಇಂಪ್ಯೂರ್. ಅದಕ್ಕೋಸ್ಕರ ಅನೇನ ನಿಯಮ ಕೃತ, ಪರಮಾತ್ಮ ಅದಕ್ಕೆ ನಿಯಮ ಮಾಡಿಬಿಟ್ಟ. ಗುಣದೋಷ ವಿಧಾನೇನ ತು ಅಮ್ಮಸಾಂ ತ್ಯಾಜನೇಚ್ಛಯ. ಇದು ಗುಣ ಇದು ದೋಷ ಅಂತ ಹೇಳಿದಾಗ ಹಾಗೇನಾಯ್ತು, ಪಾಪ ಬರೋ ಪ್ರಶ್ನೆ ಬರುತ್ತೆ. ಗುಣ ಇದ್ದಲ್ಲಿ ಪಾಪ ಇಲ್ಲ, ದೋಷ ಇದ್ದಲ್ಲಿ ಪಾಪ ಬರ. ಇದು ಯೋಚನೆ ಮಾಡಿದರೆ ಪ್ರತಿ ಕೆಲಸ ಮಾಡಬೇಕಾದ್ರೂ ಕೂಡ ಭಾರಿ ಹುಷಾರಾಗಿರಬೇಕು. ಇದು ಬಂಧಕ ಆದ್ದರಿಂದ ಇದರಿಂದ ನಾವು ಪಾರಾಗಬೇಕು, ಒಂದು ಎಚ್ಚರ ಇರಬೇಕು. ಜಾತಶ್ರದ್ಧ ಮತ್ಕಥಾಸು ನಿರ್ವಿಣ್ಣ ಸರ್ವಕರ್ಮಸು ವೇದ ದುಃಖಾತ್ಮಕಾನ್ ಕಾಮಾನ್ ಪರಿತ್ಯಾಗೇಪಿ ಅನೀಶ್ವರ. ಜಾತಶ್ರದ್ಧ ಮತ್ಕಥಾಸು ನಿರ್ವಿಣ್ಣ ಸರ್ವಕರ್ಮಸು ವೇದ ದುಃಖಾತ್ಮಕಾನ್ ಕಾಮಾನ್ ಪರಿತ್ಯಾಗೇ ಅಪಿ ಅನೀಶ್ವರ. ಇವರಿಗೆ ಅರ್ಥ ಆಗತ್ತಿದೆಯಲ್ಲ ಈ ಕರ್ಮ ಎಷ್ಟು ಬಂಧಕ ಅಂತ. ಯಾವಾಗ ಅರ್ಥ ಆಗತ್ತೆ ಅಂದರೆ, ಮತ್ಕಥಾಸು ಜಾತಶ್ರದ್ಧ, ನನ್ನ ಮಹಿಮೆ ಕೇಳೋದರಲ್ಲಿ ಶ್ರದ್ಧೆ ಹೊಂದಿದ ಮೇಲೆ, ಸರ್ವಕರ್ಮಸು ನಿರ್ವಿಣ್ಣ, ಯಾವುದೇ ಕರ್ಮದಿಂದ ಅಲ್ಟಿಮೇಟ್ ಪ್ರೂಫ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕರ್ಮ ಪರೀಕ್ಷಾ ಲೋಕಾನ್ ಕರ್ಮಚಿತಾನ್, ಯಾವುದೇ ಕರ್ಮದಿಂದ ಬರತಕ್ಕಂಥ ಕೆಲಸ ಏನಲ್ಲ ಅದು, ಈ ಕೆಲಸ ಎಷ್ಟು ಬೇಕಾದರೂ ಮಾಡಿ ಅದರಿಂದ ಏನು ಸಿಗಲಿ ನಿಮಗೆ, ಅದಕ್ಕೆ ಶಾಶ್ವತವಾದ ರಕ್ಷಣೆ ಇಲ್ಲ. ಎಂಥದ್ದು ಅನಾವತ್ತು, ಒಂದು ಮೂಟೆ ಮೂಟೆ ಎತ್ತಾಕಿಬೇಕಾದ್ರೆ ನರಪೇತಲ ಲಕ್ಷ ರೂಪಾಯಿ ಸಂಬಳ ಇವನಿಗೆ ಒಳಗೆ ಗಟ್ಟಿಬಿಟ್ಟಿದ್ದಾನೆ. ಒಂದು ಕೈಲಿ ಎತ್ತಾಕಿ ತನ್ಬೇಕಾದ್ರೆ ಹಿಂದಿನ ಕಾಲಕ್ಕೆಲ್ಲ ದೊಡ್ಡ ದೊಡ್ಡ 100 ಹಾಗೆ ಮೂಟೆ ಅಂದರೆ ಇದೆ ಕೆ ಜಿ ಲೆಕ್ಕಲ್ಲ, 100 ಸೇರಿರ್ಬೇಕು ಫುಲ್ಲು. ಅಂಥವ್ರು ಅನಾವತ್ತು ಎತ್ತಿಡ್ತಿದ್ರು, ಹೀಗೆ ಹೀಗೆ ಎತ್ತಿಟ್ಬಿಡ್ರು ಆ ಕಡೆಗೆ, ಮೊನ್ನೆ ಹೊತ್ಕೊಂಡು ಹೋಗ್ರು ಆ ಕಡೆಗೆ. ಈಗೇನು ಹೇಳ 10 ಕೆ ಜಿ ಹೊರಲಕ್ಕೂ ಆಗಲ್ಲ ಅವ್ರ ಕೈ, ಎಲ್ಲ ಅಡ್ಜಸ್ಟ್ ಆಗಿರೋ ನ್ಯೂಟನ್ಸ್ ಇದ್ದಿದ್ದೆ ಡಾಲ್ರ್ ಡಾಲ್ರ್ ಸೇರಿದ್ದಾಗೆ ಬರ್ತಾ ಬರ್ತಾ ತೇರಾಗಿ ಬಿಡುತ್ತದ ಒಳಗೆ ಹೋದ ಅಭ್ಯಾಸನೇ ಬಿಟ್ಟೋಗ್ಬಿಟ್ರಿ. ಹೀಗಾಗಿ ಆರೇ ಅನಾವತ್ತು ಎತ್ತಿವಿ ಎತ್ತಾಗ್ತಿದ್ರು, ಹೀಗೆ ಬಿಡಿಸ್ಬೇಕಾದ್ರೆ ಹೀಗೆ ಎತ್ತಾಗ್ತಿದ್ರು ತವ ಅಷ್ಟು ದೂರ ಹೋಗಿಬಿಡೋದು. ಅದೇ ಯಾತಕ್ಕೆ ಅಂದರೆ ಅಂಥ ಒಂದು ಶಕ್ತಿ, ಸಂಬಳ ಎಷ್ಟುಕೊಡೋರು ದುಡ್ಡು ಎಷ್ಟುಕೊಡೋ ಕೂಲಿ ಅಷ್ಟೇ, ಬಿಸಿಲ ಕಟ್ಟಲು ಬರೀ ಕೂಲಿ. ಎಲ್ಲ 10 ರೂಪಾಯಿ 100 ರೂಪಾಯಿ ಲೆಕ್ಕ ಆಯ್ನ ಕಾಲಕ್ಕಂತೂ ಇಡೀ ದಿವಸ ಕೆಲಸ ಮಾಡಿದರೆ 8 ಆಣಿ ಅಂತ ಹೇಳ್ತಾರೆ. ಇಡೀ ದಿವಸ ಕೆಲಸ ಮಾಡಿದರೆ 8 ಆಣಿ, ತಿಂಗಳಿಗೆ 15 ರೂಪಾಯಿ ಗಂಡಸರಿಗೆ, ಹೆಂಗಸರಿಗೆ 6 ಆಣೆ, 8 ಆಣಿ ಅಲ್ಲ ಅದು, 8 ಆಳು ಗಂಡಾಳು ಅಂತ ಕರಿತಿದ್ರು. ಅದು ಮುಂಜಾನೆ 6 ಗಂಟೆ ಬಿಟ್ಟರೆ ಬೆಳಿಗ್ಗೆ ಸಾಯಂಕಾಲ 6ಕ್ಕೆ ಮನೆ ಬರಬೇಕು, ಅಷ್ಟಕ್ಕೆ ಬರೀ 8 ಆಣೆ ಕೊಡ್ತಿದ್ರು. ಅದರೊಳಗೆ ಜೀವನ ಆಗ್ತಿತ್ತು ಅವರಿಗೆ, ಅರ್ಥ ಆಯ್ತಾ. ಇವತ್ತು 300-400 ತೊಗೊಂಡ್ರು ಕೂಡ ಅದರಲ್ಲಿ ಯಶಸ್ವಿ ಜೀವನ ಆಗೋದಿಲ್ಲ. ಯಾತಕ್ಕೆ ಹೇಳಿದೆ ಅಂದರೆ ಕೂಲಿ ಲೆಕ್ಕದಲ್ಲಿ ಹಾಕ್ತಾರೆ. ಇವ್ರಿಗೆ ಆಗಲ್ಲ, ಇವರಿಗಿಷ್ಟೇ ಆ ಕೂಲಿಯವ್ರು ಬರದೇ ಹೋದ್ರೆ ದುಡ್ಡಿಲ್ಲ ಅವರಿಗೆ, ಅವ್ರು ಲೀವ್ ಇಲ್ಲ, ದುಡ್ಡಿಲ್ಲ, ಯಾವುದಿಲ್ಲ. ಇವರಿಗೆಲ್ಲ ಬೇರೆ ಫೆಸಿಲಿಟೀಸ್ ಇದೆ. ಎಲ್ಲಿಂದ ಬಂತಿದ್ದು? ಜ್ಞಾನದಿಂದ ಬಂದಾಗ. ಸೊ ಜ್ಞಾನದಿಂದ ಬರತಕ್ಕಂಥ ಫಲಕ್ಕೂ ಕರ್ಮದಿಂದ ಬರತಕ್ಕಂಥ ಫಲಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನು ಹೇಳಿದ್ದೆಲ್ಲ ಅರ್ಥ ಆಗ್ತಾ ಹೋದರೆ ನಮಗೆ ಜ್ಞಾನ ಕಾರ್ಯದ ಬಗ್ಗೆ ಮಹತ್ವ ಬರುತ್ತೆ. ಜಾತಶ್ರದ್ಧೋ ಮತ್ಕಥಾಸು, ದೇವ್ರ ಕಥೆ ಕೆಡ್ತಾ ಕೆಡ್ತಾ ಹೋದಂತೆ ನಮಗಿನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಿರ್ವಿಣ್ಣ ಸರ್ವಕರ್ಮಸು ವೇದ ದುಃಖಾತ್ಮಕಾನ್ ಕಾಮಾನ್, ಇವೆಲ್ಲ ಅರ್ಥ ಎಲ್ಲ ಕಾಮನೆಗಳು ಕೂಡ ದುಃಖಾತ್ಮಕ. ಅದು ಎಂಥದ್ದು ಬೇಕಾಗಿಸಬೇಕಾದ್ರೆ ಆಗಿರಲಿ, ಫಲಾಶೆ ಬಂತೋ ಅದು ಬಂಧಕ ಅಂತಲೇ ಅರ್ಥ. ಪರಿತ್ಯಾಗೇಪಿ ಅನೀಶ್ವರ, ಆದರೆ ಬಿಡೋದಷ್ಟು ಸುಲಭ ಅಲ್ಲ, ನಮ್ಮ ಹಿಡದೇ ಹಿಡಿಯುತ್ತೆ ಎಂಬುದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಭಗವತ್ಪ್ರಿಯ ಪ್ರಿಯತ್ವೇ ಗುಣದೋಷಯೋ ಸ್ವತೋ ಅಶುದ್ಧಾನಾಂ ಕರ್ಮಣಾಂ ಗುಣಜಿಹ್ವಿಕಾನ್ಯಾಯೇನ ಅಂಬಸಾಂ ತ್ಯಾಜನೇಚ್ಛಯ ಸ್ವತಃ ಅಶುದ್ಧಾನಾಂ ಕರ್ಮಣಾಂ ಅನೇನ ಗುಣದೋಷ ವಿಧಾನೇನ ನಿಯಮ ಕೃತೋ ನತು ಪ್ರಿಯಾಪ್ರಿಯತ್ವ ನಿಷೇಧೇನ ಕರ್ಮ ಬಹಿರ್ಮುಖಾನಾಂ ಕರ್ಮಣಿ ಬುದ್ಧ್ಯವತಾರಾರ್ಥಂ ಶಾಖಾಚಂದ್ರನ್ಯಾಯವತ್ ಅನ್ಯಥಾ ಜಾತ್ಯಶುದ್ಧಾನಾಂ ಶುದ್ಧತ್ವಂ ನಶ್ಯ ಅಥೋ ಮತ್ಪ್ರಿಯಾಪ್ರಿಯತ್ವೇ ಗುಣದೋಷಯೋ ಕಾರಣಂ ಅನೇವಂ ವಿತ್ ಮಹತ್ಪುಣ್ಯಂ ಕರ್ಮ ಕರೋತಿ ತದ್ದಾಸ್ಯ ಅಂತತಃ ಕ್ಷೀಯತೆ ಇವೈತಿ ಶ್ರುತೇ ರೀತ್ಯರ್ಥ ಹೇಳ್ತಾರೆ. ಶ್ರುತಿ ಹೇಳ್ತಾ ಇದೆ, ಅನೇವಂ ವಿತ್ ಬ್ರಹ್ಮಜ್ಞಾನ ಇಲ್ಲದವನು ಮಹತ್ಪುಣ್ಯಂ ಕರ್ಮ ಕರೋತಿ, ಭಾರಿ ಭಾರಿ ಪುಣ್ಯ ಕೆಲಸ ಮಾಡಿದ, ಅದೇನಾಯಿತು? ತದ್ದಾಸ್ಯ ಅಂತತಃ ಕ್ಷೀಯತೆ ಏವ, ಅದರ ಬೆಲೆ ಲಿಮಿಟೆಡ್ಡೇ. ಎಷ್ಟೇ ನೀವು ಕರ್ಮ ದೊಡ್ಡದು ಮಾಡಿದ್ರು ಕೂಡ ಬೆಲೆ ಎಷ್ಟಿದೆ ಅದಕ್ಕೆ? ಲಿಮಿಟೆಡ್. ಆದರೆ ಯಾವಾಗ ಇದು ಮಾಡಿಬಿಡ್ತಾರಲ್ಲ, ಜ್ಞಾನ ಬಂದಾಗ ಬೆಲೆ ಕಟ್ಟಕ್ಕಾಗಲ್ಲ. ಜ್ಞಾನಕ್ಕೆ ಬೆಲೆ ಇಲ್ಲ, ಔಷಧಿ ಬೆಲೆ ಇದೆ. ಡಾಕ್ಟರ್ ಜ್ಞಾನಕ್ಕೆ ಬೆಲೆ ಕೊಡೋಕೆ ಕಷ್ಟ. ಔಷಧಿ ಬೆಸ್ಟ್ ರೇಟ್ ಇಷ್ಟು ಮಾಡಿದರೆ ಫಿಕ್ಸೆಡ್ ಬಿಡಿ, MRP ಫಿಕ್ಸೆಡ್ ಆಗಿಬಿಡುತ್ತೆ. ಇದಕ್ಕೆ ಆ ರೀತಿ ಇಲ್ಲ. ಇದು ಯೋಚನೆ ಮಾಡಿದರೆ ಜ್ಞಾನದ ಮಹತ್ವನ ಯಾವ ಕಾಲಕ್ಕೂ ಕೂಡ ಕರ್ಮಕ್ಕೆ ನಾವು ಈಕ್ವೇಟ್ ಮಾಡೋಕೆ ಬರೋದಿಲ್ಲ. ಮತ್ತು ಕರ್ಮ ಮಾಡಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಅವನು ಪ್ರೊಸೀಡಾಗಲಿಕ್ಕೆ ಏನು ಮಾಡಬೇಕು? ಅವನು ಕರ್ಮ ಬೇಕು, ಅದು ಅದರ ಮುಂದೆ ಅದು ಎಸ್ಕೇಪ್ ಆಗಬೇಕು. ಅದರಿಂದ ವೇದ ದುಃಖಾತ್ಮಕಾನ್ ಕಾಮಾನ್ ಪರಿತ್ಯಾಗೇಪಿ ಅನೀಶ್ವರ. ಆದ್ದರಿಂದ ಕರ್ಮ ಬಿಡಾಗಿಲ್ಲ, ಆದರೆ ಅಶುದ್ಧ ಆದ್ದರಿಂದ ಬರೀ ಮಾಡಾಗಿಲ್ಲ. ಜ್ಞಾನದಿಂದ ಅದನ್ನು ನಾವು ಕಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಗುಣದೋಷಯೋ ಕಾರಣಂ ಭಗವತ್ಪ್ರಿಯ ಪ್ರಿಯತ್ವ ನಿಯಮ ಕಸ್ಮಾದಿತ್ಯತೋ ವಾ ಆಹ ಕರ್ಮಣಾಮಿತಿ ಅಂಬಸಾಂ ತ್ಯಾಗೇಚ್ಛಯ ಜಾತ್ಯಶುದ್ಧಾನಾಂ ಕರ್ಮಣಾಂ ಮನೇನ ಗುಣದೋಷ ವಿಧಾನೇನ ಮತ್ಪ್ರಿಯತ್ವ ಅಪ್ರಿಯತ್ವ ನಿಯಮ ಕಷಾಯ ಉಪರಿಚೂರ್ಣವತ್, ಕಷಾಯ ಉಪರಿಚೂರ್ಣವತ್, ಕಷಾಯದ ಮೇಲೆ ಒಂದು ಚೂರ್ಣ ಇಟ್ಟಿದ್ದಾರೆ, ಅದು ತಗೋಬೇಕಾಗಿದೆ ಅವನು. ಅದೊಂದೇ ತಗೊಳ್ಳೋಕ್ಕೆ ತಯಾರಿಲ್ಲ, ಅದಕ್ಕೇನು ಮಾಡಿಬಿಡ್ತಾರೆ, ಉಪಾಯ ಸೇರಿಸ್ಕೊಟ್ಬಿಡ್ತಾರೆ. ಅನ್ಯಥಾ ಜಾತ್ಯಶುದ್ಧಾನಾಂ ಪಾಪಹರಣ ಸಾಮರ್ಥ್ಯ ಅನುದಯಾತ್ ಅಚಿಕಿತ್ಸಿತ ಔಷಧವತ್ ಯಥಾ ಪಂಕೇನ ಪಂಕಾಂಭಃ ಇತಿವತ್ ಸ್ಯಾತ್ ಅಥೋ ಮತ್ಪ್ರಿಯತ್ವೇನ ಮದರ್ಪಣೇನ ಕರ್ಮ ಕರ್ತವ್ಯಮಿತಿ ಭಾವಃ. ಆದ್ದರಿಂದ ಮತ್ಪ್ರಿಯತ್ವೇನ ಮದರ್ಪಣೇನ ಕರ್ಮವನ್ನು ಮಾಡಬೇಕು. ಇಲ್ಲದ ಹೋದರೆ ಭಾರಿ ಭಯಂಕರ ಪಂಕೇನ ಪಂಕಾಂಭಃ, ಕೆಸರಾಗಿತ್ತು ಅಂಥೇಳಿ ಕೆಸರಿನಿಂದ ತೊಳ್ಕೊಂಡ್ರೆ ಇನ್ನೂ ಕೆಸರು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದು. ಅದರಿಂದ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು, ಗೋಪಾಲದಾಸರು ದೇವರಾಮದ ಹೇಳ್ತಾರೆ, ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು. ಕೆಸರು ಹೋಗಬೇಕು ಅಂತ ಮತ್ತೆ ಕೆಸರು ಇಟ್ಕೊಂಡ್ರೆ ಹಾಗೂ ಹಾಗಾಗುತ್ತೆ. ಕೆಸರು ನೀರಿಂದ ತೊಳಿಬೇಕೇ ಹೊರತು ಕೆಸರಿಂದ ಅಲ್ಲ. ಕೆಸರು ಅಂದರೆ ಕರ್ಮ, ನೀರು ಅಂದರೆ ಜ್ಞಾನ, ಜ್ಞಾನದಿಂದ ಕರ್ಮ ಪರಿಹಾರ ಆಗಬೇಕೇ ಹೊರತು ಕರ್ಮದಿಂದಲೇ ಕರ್ಮ ಪರಿಹಾರ ಆಗೋದಿಲ್ಲ. ಜ್ಞಾನ ನೀರು ಅಂದರೆ ತೀರ್ಥ, ತೀರ್ಥ ಅಂದರೆ ಶಾಸ್ತ್ರ, ಶಾಸ್ತ್ರ ಅಂದರೆ ಜ್ಞಾನ. ಹರಿ ಜಾತ ಶ್ರದ್ಧೂ ಮತ್ಕಥಾಸು ನಿರ್ವಿಣ್ಣ ಸರ್ವಕರ್ಮಸು ವೇದ ದುಃಖಾತ್ಮಕಾನ್ ಕಾಮಾನ್ ಪರಿತ್ಯಾಗೇ ಪೆನೀಶ್ವರ ಮತ್ಪ್ರಿಯಾಪ್ರಿಯ ವಿವೇಕಜ್ಞಾನೇನ ಗುಣದೋಷವಿದೋ ಭಕ್ತಿಯೋಗಿನೋ ದೇವಾ ಇತ್ಯಾಶಯೇನ ಭಕ್ತಿಯೋಗಿನಾಂ ಸ್ಥಿತಿಂ ವಿದಧಾನೋ ನಿಗಮಯಿತಿ ಜಾತಶ್ರದ್ಧಾ ಇತಿ. ಯಥೋ ಮತ್ಪ್ರಿಯ ಅಪ್ರಿಯ ನಿಬಂಧನೋ ಗುಣದೋಷೌ ತಥೋ ಮಾಂ ಭಜೇತ ಇತಿ ಅನ್ವಯ. ಕೀದೃಶೋ ಭಕ್ತಿಯೋಗಿ ಪರಾರ್ಧ ಅದೃಷ್ಟಾತ್ ವಿಷಯ ಪರಿತ್ಯಾಗೇ ಅನೀಶ್ವರೋಪಿ ಶಾಸ್ತ್ರಜ್ಞಾನೇನ ಮತ್ಕಥಾಸು ಜಾತಶ್ರದ್ಧತ್ವೇನ ಸರ್ವಕರ್ಮಸು ನಿರ್ವಿಣ್ಣೋ ಯಃ ಕಾಮಾನ್ ವಿಷಯಾನ್ ದುಃಖಾನಾಂ ಪ್ರಾಪಕಾನ್ ವೇದ ತಥೋ ಭಜೇತ ಮಾಂ ಪ್ರೀತಃ ಶ್ರದ್ಧಾರು ದೃಢ ನಿಶ್ಚಯ ಯುಷಮಾಣಶ್ಚ ತಾನ್ ಕಾಮಾನ್ ದುಃಖೋತರ್ಕಾಂಶ್ಚ ಗರ್ಹಯನ್. ಅದಕ್ಕೇನೆ ತಥೋ ಭಜೇತ ಮಾಂ, ನನ್ನ ಆರಾಧನೆ ಮಾಡಬೇಕು. ಮಾಂ ಪ್ರೀತಃ ಶ್ರದ್ಧಾಲು ದೃಢ ನಿಶ್ಚಯ, ಶ್ರದ್ಧೆ ಇರಬೇಕು, ದೃಢವಾದ ನಿಶ್ಚಯ ಇರಬೇಕು, ನನ್ನನ್ನು ಆರಾಧನೆ ಮಾಡಬೇಕು. ಯುಷಮಾಣಶ್ಚ ತಾನ್ ಕಾಮಾನ್, ಆಮೇಲೆ ದುಃಖೋದರ್ಕಾಂಶ್ಚ ಗರ್ಹಯನ್, ಆ ಕಾಮನೆಗಳನ್ನು ಅನುಭವಿಸ್ತಾ ಇದ್ದರೆ ಕೂಡ ಇದೇನಿದು ದುಃಖೋದರ್ಕ, ಬರೀ ದುಃಖನೇ ತುಂಬಿದೆ ಅನ್ನೋ ಎಚ್ಚರ ಇರಬೇಕು ಅವರಿಗೆ. ಕರ್ಮಾಚರಣೆ ಮಾಡಬೇಕಾದ್ರೆ ಇದೊಂದೇ ಮಾಡಿದರೆ ಭಾರಿ ಅಪಾಯ ಇದೆ ಅನ್ನೋ ಎಚ್ಚರ ಇಟ್ಕೊಂಡಿರಬೇಕು. ಎಶ್ಚ ಪ್ರೀತಃ ಶ್ರದ್ಧಾಲು ಪ್ರೇತ್ಯಾಪಿ ಭಗವದುಪಾಸ್ತಿ ನ ಮುಂಚತಿ ಇತ್ಯರ್ಥ. ಈ ರೀತಿಯಾದ ಭಾವನೆ ಬಂತು ಅಂದರೆ ಶತ್ರು ಚಿಂತೆ ಇಲ್ಲ, ನಾನು ದೇವ್ರ ಪೂಜೆ ಬಿಡೋದಿಲ್ಲ ಅನ್ಕೋತಾನೆ. ಪ್ರೇತ್ಯಾಪಿ ನ ಭವ್ಯದ ಉಪಯೋಗಿಸ್ತೇನೆ ಮುಂಚಾತಿ, ಗೊತ್ತಾಯ್ತಾ, ಶತ್ರು ಚಿಂತೆ ಎಲ್ಲ ಏಕಾಚಿ ಬಿಡೋದಿಲ್ಲ, ಶತ್ರು ಚಿಂತೆ ಇಲ್ಲ, ನಾನು ದೇವ್ರ ಪೂಜೆ ಬಿಡೋದಿಲ್ಲ. ಆ ಭಾವ್ಯ ಬಂದ್ಬಿಡುತ್ತವನು, ಅವನೇನಂತ ಕರೀತಾರೆ, ಶ್ರದ್ಧಾಲು ಅಂತ ಕರೀತಾರೆ. ಅತಯವ ದೃಢ ನಿಶ್ಚಯ ಭಜನ್ ವಿರೋಧಿನ ಕಾಮಾನ್ ಜುಷಮಾಣಶ್ಚ ದುಃಖೋದರ್ಕ ನಿಷಿದ್ಧಾನ್ ಕಾಮಾನ್ ಗರ್ಹಯಮಶ್ಚ ಸಾ ಇತ್ಯರ್ಥ. ಜುಷಮಾಣಶ್ಚ ದುಃಖೋದರ್ಕ ನಿಷಿದ್ಧಾನ್ ಗರ್ಹಯಮಶ್ಚ, ನಿಷಿದ್ಧ ಕಾಮನೆಗಳು ಬಿಟ್ಟೇ ಬಿಡಬೇಕು. ಯಾತಕ್ಕೆ ಬರೀ ದುಃಖ ದುಃಖ ದುಃಖ, ಕೊಲೆ ಯಾತಕ್ಕೆ ಮಾಡೋದಿಲ್ಲ ಮನುಷ್ಯ, ಎಷ್ಟು ಪಜಿತೀರಿ ಆಮೇಲೆ ಏನೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಮಾಡಿದರೆ ಏನು ಪ್ರಾಬ್ಲಮ್ ಶುರುವಾಗದೇ ಆಗ ಹೊತ್ತಾನೆ. ಅದಕ್ಕೆ ಸವಾಸನೆ ಬೇಡ ಅಂದ್ಬಿಡ್ತ, ಕಳೆತನ ಸಾವು ದುಡ್ಡು ಬೇಕಾಗಿದೆ, ಯಾರೋ ಜೋಬಲ್ಲಿ ದುಡ್ಡಿದೆ ತಗೊಳ್ಳಿ ಯೋಚನೆ ಮಾಡ್ತಾನೆ. ಮೊನ್ನೆ ನೆನ್ಸಿಕೊಂಡ ಅವ್ನು ಒದ್ದುಕೊಂಡು ಕರ್ಕೊಂಡು ಹೋಗ್ತಿದ್ರಲ್ಲ ಚೇ, ಆ ಚಿತ್ತೆ ನಾನು ಬರಬೇಡ್ಬೇಕು. ಅದಕ್ಕೆ ಗಮನಕ್ಕೆ ಅರ್ಥ ಗಮನ ಇರಬೇಕು, ಕಳೆತನ ಮಾಡಿದ್ರೆ ಶಿಕ್ಷೆ ಇದೆ, ಕೊಲೆ ಮಾಡಿದ್ರೆ ಶಿಕ್ಷೆ ಇದೆ, ಅದೇ ರೀತಿಯೇ ನಾವು ತಪ್ಪು ಮಾಡಿದ ಶಿಕ್ಷೆ ಇದೆ ಅಂತ ಎಚ್ಚರ ಇದ್ದರೆ ತಪ್ಪು ಮಾಡೋ ಪ್ರಸಂಗ ಬರೋದಿಲ್ಲ. ದುಃಖೋದರ್ಕಾಂಶ ಗರ್ಹಯನ್ ಪ್ರೋಕ್ತೇನ ಭಕ್ತಿ ಯೋಗೇನ ಭಜತೋ ಮಾ ಅಸಕೃನ್ಮುನೇ ಕಾಮಾ ಹೃದಯ ಸ್ಥಾನಶ್ಯಂತಿ ಸರ್ವೇ ಮಯಿ ಹೃದಯ ಸ್ಥಿತೇ. ಪ್ರೋಕ್ತೇನ ಭಕ್ತಿ ಯೋಗೇನ ಭಜತಃ ಮಾ ಅಸಕೃನ್ ಮುನೇ ಕಾಮಾಹ ಹೃದಯ ಸ್ಥಾಹ ನಶ್ಯಂತಿ ಸರ್ವೇ ಮಯಿ ಹೃದಯ ಸ್ಥಿತೇ. ಪ್ರೋಕ್ತೇನ ಭಕ್ತಿಯೋಗೇನ, ಹಿಂದೆ ಹೇಳಿದೆಯಲ್ಲ ಭಕ್ತಿಯೋಗ, ಆ ಭಕ್ತಿಯೋಗದಿಂದ ಮಾ ನನ್ನನ್ನು ಅಸಕೃತ್ ಮತ್ತೆ ಮತ್ತೆ ಭಜತಃ ಮುನೇ ಸೇವಿಸ್ತಕ್ಕಂಥ ಮುನಿಗೆ ಸೇವೆ ಮಾಡತಕ್ಕಂಥ ಮುನಿಗೆ ಹೃದಯಸ್ಥಾಹ ಕಾಮಃ ನಶ್ಯಂತಿ, ಮನಸ್ಸಿನೊಳಗೆ ಕಾಮನೆಗಳೆಲ್ಲ ಹೋಗಿಬಿಡುತ್ತೆ ಅಂತ ಹೇಳಿದ್ದ. ಅದೇ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ, ಮನೋಗತ ಅಂದರೆ ಹೃದಯಗತ, ಹೃದಯಸ್ಥ. ಕಾಮನೆಗಳು ಎರಡು ವಿಧ, ಹೊರಗಿರೋದು ಒಂದು, ಒಡಗಿರೋದೊಂದು. ಅರ್ಥ ಆಯ್ತಾ? ಈಗ ಹೊರಗೆ ಕಾಮನೆಗಳಿದೆ, ಆದರೆ ಒಳಗೆ ಕಾಮನೆಗಳಿಲ್ಲ. ಮನುಷ್ಯನಿಗೆ ಜ್ಞಾನ ಬರೋದು ಅಂದ್ರೆ ಏನು? ವಸ್ತುಗಳ ಬಗ್ಗೆ ಕಾಮನೆ, ವಸ್ತು ಇಲ್ಲ ಅಂತ ಬಿಟ್ಟರೆ ಅದು ಕಾಮನೆಗೆ ಎದ್ದಾಗಲ್ಲ, ವಸ್ತು ಬಂದರೂ ನನಗೆ ಬೇಕಿಲ್ಲ ಅನ್ನೋ ಭಾವನೆ ಬಂದುಬಿಡಬೇಕು. ಅದನ್ನೇನಂತಾರೆ, ಮನಸ್ಸಿನೊಳಗಿರೋ ಕಾಮನೆ ಗೆಲ್ಲಬೇಕು. ಆ ಕಾಮನೆ ಸುಲಭ ಹೋಗೋದಿಲ್ಲ. ಎಷ್ಟೋ ಜನ ಇವತ್ತು ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಕೆಟ್ಟ ಕೆಲಸ ಬಿಟ್ಟಿರ್ತಾರೆ, ಕೆಟ್ಟ ಕೆಲಸ ಬಿಟ್ಟರೂ ಕೂಡ ಭಯಕ್ಕೆ ಬಿಟ್ಟಿರ್ತಾರೆ, ಭಯಕ್ಕೆ ಬಿಟ್ಟಿರ್ತಾರೆ ಹೊರತು ಬಿಡಲೇಬೇಕು ಅನ್ನೋ ಕಾರಣ ಇಲ್ಲ. ರುದ್ರ ಪಜೀತಿ ಆಗುತ್ತೆ ಈ ಥರ ಆ ಥರ, ದೇವ್ರ ಪೂಜೆ ಸಂಧ್ಯಾನೆ ಮಾಡಿದರೂ ಕೂಡ ಏನಿರುತ್ತೆ, ವಿಷ್ಣು ಪ್ರೀತ್ಯರ್ಥವು ಜಾಸ್ತಿಯಾಗಿ ಮಾಡದೆ ಹೋದರೆ ಸೂರ್ಯ ಹತ್ಯ ದೋಷ ಬರುತ್ತೆ ಅಂತ ಅದಕ್ಕೆ ಮಾಡ್ತೀನಿ ಅಂತ. ಈ ಥರ ಅದು ಸಾಲ್ದು, ಇನ್ನೂ ಕೂಡ ಲೋಯರ್ ಲೆವೆಲ್ಲೇ ಅದು. ಹೈಯರ್ ಲೆವೆಲ್ ಏನಾಗುತ್ತೆ, ಅದಕ್ಕೆ ಪೂರ್ತಿ ಮನಸ್ಸಿನ ಯೋಚನೆ ಕೂಡ ಬರೋದಿಲ್ಲ. ಸೂರ್ಯ ಹತ್ಯ ದೋಷ ಬರುತ್ತೋ ಇಲ್ಲೋ, ವಿಷ್ಣು ಪ್ರೀತಿ ಬರುತ್ತೆ, ಅದು ಮುಖ್ಯ. ಆ ಥರ ಚಿಂತನೆ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಅದು ದೊಡ್ಡದು. ಅದು ಭಾಳ ಒಂದು ಓವರ್ ನೈಟ್ ಬರೋದಿಲ್ಲ, ಪರಿಪಾಕ ಆಗ್ತಾ ಹೋದಂತೆ, ಮನಸ್ಸು ಪಕ್ವ ಆಗ್ತಾ ಹೋದಂತೆ ರೀಚ್ ಆಗ್ತದೆ. ಛಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾಃ, ಕ್ಷೀಯಂತೆ ಚಾಶ್ಚ ಕರ್ಮಾಣಿ, ಮಯಿ ದೃಷ್ಟೇ ಅಖಿಲಾತ್ಮನಿ. ಇದು ಉಪನಿಷತ್ತಲ್ಲಿ ಬರುತ್ತೆ, ಚಿದ್ಯಸ್ಕಂದದಲ್ಲಿ ಬಂದಿತ್ತು, ಮತ್ತೊಮ್ಮೆ ಹೇಳ್ತಾರೆ. ವಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾಃ, ಕ್ಷೀಯಂತೆ ಚಾಶ್ಚ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವರೆ ಅಂಥೇಳಿ ಉಪನಿಷತ್ತು. ಇಲ್ಲಿ ಮಯಿ ದೃಷ್ಟೇ ಅಖಿಲಾತ್ಮನಿ ಅಂತ ಇಲ್ಲಿ ಬಂತು. ಹಿಂದೆ ದುಷ್ಟಯೇವ ಆತ್ಮನೇಶ್ವರಿ ಅಂತ ಅಲ್ಲಿ ಬಂದಿತ್ತು, ಮೂರು ಭಾಗ ಒಂದೇ ಇಟ್ಕೊಂಡು ಕೊನೆಯದು ಮಾತ್ರ ಚೇಂಜ್ ಆಗಿದೆ. ಅದು ಹಿಂದೆ ಬರೆದಿದ್ದಾರೆ, ಉಪನಿಷತ್ತಿನ ವಾಕ್ಯ ಫುಲ್ಲಾಗಿ ಕೋಟ್ ಮಾಡಲಿಲ್ಲ. ಕರ್ಮಾಣಿ ಅಂತ ಹೇಳಿಬಿಟ್ಟು ಮಯಿ ದೃಷ್ಟೇ ಪರಾವರೆ, ತಸ್ಮಿನ್ ದೃಷ್ಟೇ ಪರಾವರೆ ಆಗಿರಲಿಲ್ಲ ಅಂತ ಕೇಳಿದರೆ ವೇದ ಅನಧಿಕಾರಿಗಳು ಕೂಡ ಭಾಗವತ ಅದನ್ನು ಕೇಳಬಹುದು. ವೇದವಾಕ್ಯ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ? ಅವ್ರು ಕೇಳಿದರೆ ಪಾಪ ಬರುತ್ತೆ, ಕೇಳಿಸಿದ ಪಾಪ ನಮಗೂ ಬರುತ್ತೆ ಇವತ್ತು. ಆದ್ದರಿಂದ ಏನು ಮಾಡಬೇಕಂತೆ, ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಅದು ವೇದವಾಕ್ಯ ಆಗಲಿಲ್ಲ, ಸೊ ಕೇಳಿದರೆ ತಪ್ಪಲ್ಲ ಅಂತ. ಅದಕ್ಕೆ ಏನು ಮಾಡ್ತಾರೆ, ಇದರಲ್ಲಿ ಚೇಂಜಸ್ ಮಾಡ್ತಾರೆ. ಕಠೋಪನಿಷತ್ತಿನಲ್ಲಿ ಬರುತ್ತೆ ಅಜೋ ನಿತ್ಯ ಬರುತ್ತೆ. ಅಂದರೆ ಕೃಷ್ಣ ಏನು ಅಜೋ ನಿತ್ಯ ಶಾಶ್ವತೋ ಯಮ ಪುರಾಣ ಅಂತ ಹೇಳಬೇಕಾದ್ರೆ ಅದು ಆ್ಯಕ್ಚುಲಿ ಕಠೋಪನಿಷತ್ತಿನ ಮಂತ್ರ. ಅದು ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ ಚೇಂಜ್ ಯಾತಕ್ಕೆ ಮಾಡಿದ್ರೆ ಭಗವದ್ಗೀತೆ ಎಲ್ಲರೂ ಓದ್ಬೋದು, ಎಲ್ಲರೂ ಕೇಳ್ಬೋದು. ಉಪನಿಷತ್ತು ಓದ್ದಾಗೆ ಆಗಬಾರ್ದು, ಅದಕ್ಕಾಗಿ ಚೇಂಜ್ ಮಾಡಿಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಹರಿದಾಸರು ಇರ್ತಾರೆ, ಹರಿದಾಸರು ಎಷ್ಟೋ ಶ್ರುತಿ ವಾಕ್ಯ ಕೊಟ್ಟು ಮಾಡ್ತಾರೆ. ಸತ್ಯ ವಿಷ್ಣು ಜಾಯವಾನೋ ಎಂಬ ಶ್ರುತಿ ಅಂದ್ಬಿಡ್ತಾರೆ. ನೋಕನೀಯನ ಶ್ರುತಿ ಸುಪ್ಪು ವಿವೇಕಿಗಳ, ನೋಕನೀಯಮ ವೇದದ ಪದ. ಯಾಕೆ ಹರಿತಾವಸಾರ ವೇದ ಕೆಲವರು ಇರ್ತಾರೆ ನಮ್ಮಲ್ಲಿದ್ದಾರೆ, ಹರಿತಾವಸಾರ ಹೆಂಗಸರು ಓದಬಾರದು, ಮಧ್ಯೆ ಮಧ್ಯೆ ವೇದವಾಕ್ಯಗಳಿವೆ ಅದಕ್ಕೆ ಓದಬಾರದು ಅಂದ್ಬಿಡ್ತಾರೆ. ಹಾಗಿದ್ರೆ ಭಾಗವತ ಓದಬಾರ್ದು, ವೇದವಾಕ್ಯ ಮಧ್ಯೆ ಮಧ್ಯೆ ಇದೆ. ಅದಕ್ಕೇನು ಮಾಡಿದ್ದಾರೆ ದಾಸರು, ಚೇಂಜ್ ಮಾಡು, ನೋಕನೀಯನ ಶ್ರುತಿ ಸುದ್ದಿ ಅಮೂಲು ಇದೆ. ಅವು ಏನಾಯ್ತಾಗ ಕನ್ನಡ ಆಯಿತು, ಒಂದು ಕಡೆಯೇ ಪೌರುಷ ಅಪೌರುಷೇ ಪೌರುಷೇ ಆಯಿತು, ಪೌರುಷೇ ಕನ್ನಡ ಆಯಿತು. ಮತ್ತೆ ಅವಾಗ ಓದ್ಬೋದು, ಇಲ್ಲ ಹೋದ್ರೆ ಇವಾಗ ಯುಕ್ತಿ ಭಾಳ ಜನದ ಯುಕ್ತಿ ಅದು ಒಂದು ಹರಿಕಥಾಂಸರ ಓದೋದು ಬಿಡಿಸಿಬಿಡ್ತಾರೆ. ಎಷ್ಟೋ ಜನ ಬಿಟ್ಟವರು ಇದ್ದಾರೆ ಪಾಪ, ಅವ್ರು ಹೇಳಿದರು ವೇದವಾಕ್ಯ ಇದೆ ಅಂತೆ ಓದಬಾರದಂತೆ ಬಿಟ್ಟುಬಿಟ್ವಿ. ಸೊ ಸಿನಿಮಾ ಹಾಡಲ್ಲಿ ವೇದವಾಕ್ಯ ಇಲ್ಲ, ಆದ್ದರಿಂದ ನಿಶ್ಚಿಂತೆಯಾಗಿ ಓದ್ಕೊಂಡಿರ್ಬೋದು ಅಂತ ಆಗ್ತದೆ. ನಾವು ಅವೆಲ್ಲ ಮಾಡಬಾರ. ಇದೆಲ್ಲ ವಿಜಯ ಸಾಮಾನ್ಯ ಬರೋದ ಅರ್ಥ ವ್ಯಾಖ್ಯಾನ ಇದೆ. ಬರೀಬೇಕಾದ್ರೆ ಹೇಳ್ತಾರೆ ವೇದವಾಕ್ಯವನ್ನು ಹುಡುದವ್ರು ಓದಬಾರದು ಅಂತೇಳಿ ಸ್ವಲ್ಪ ಬದಲಾಯಿಸಿದ್ದಾರೆ. ಮಯಿ ದೃಷ್ಟೇ ಅಖಿಲಾತ್ಮನಿ, ಭಿತ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾಃ, ಕ್ಷೀಯಂತೆ ಚಾಶ್ಚ ಕರ್ಮಾಣಿ, ಮಯಿ ದೃಷ್ಟೇ ಅಖಿಲಾತ್ಮನಿ. ಇದು ಒಂದು ದೃಷ್ಟಿಯಿಂದ ಆಗಬಾರ್ದು. ಇನ್ನೊಂದು ಕಾರಣ ಇದೆ, ಉಪನಿಷತ್ ಬಾಕಿ ಏನು ಬಂತು, ತಸ್ಮಿನ್ ದೃಷ್ಟೇ ಪರಾವರಿ, ಆ ಪರಾವರ ಇದ್ದ ನನ್ನ ಪರಮಾತ್ಮ, ಅವನು ನೋಡಿದಾಗ ಹೀಗಾಗುತ್ತೆ ಅಂತ ಹೇಳಿ. ಕೃಷ್ಣ ಏನು ಮಾಡ್ತಾನೆ ಈಗ, ಮಯಿ ದೃಷ್ಟೇ ಅಂತ ಹೇಳ್ತಾನೆ, ಪರಾವರ ತಾನೆ ಅಂತ ಅರ್ಥ. ಅವನು ಯಾರು ಅಂತ ವ್ಯಾಖ್ಯಾನ ಇದಾಗ ಉಪನಿಷತ್ತಿನಲ್ಲಿ. ಪರಾವರ ಅಂತ ಒಬ್ಬರು ಇದ್ದಾನೆ, ಅವನು ನೋಡಿದ್ರೆ ಮೋಕ್ಷ ಆಗುತ್ತೆ ಅಂತ ತಿಳ್ಕೊಂಡಿದ್ರು. ಪರಾವರ ಯಾರು ಅಂದರೆ ತಾನೇ ಅಂತ ಕೃಷ್ಣ ಹೇಳ್ತಾನೆ. ಆ ವ್ಯಾಖ್ಯಾನ ಆಯ್ತಾಗ ಒಂದು ಪೌರುಷೇಯತ್ವ ಬಂತು, ಇನ್ನೊಂದು ವ್ಯಾಖ್ಯಾನ ಆಯ್ತಾಗ. ಆದ್ದರಿಂದ ಒಂದೊಂದು ಕಾರಣಕ್ಕೆ ಅನೇಕ ಪರ್ಪಸ್ ಇರುತ್ತೆ. ಸೆಕೆಂಡ್ ಪರ್ಪಸ್, ಮೈ ದೃಷ್ಟಿ ಅಖಿಲಾತ್ಮನಿ, ನನ್ನ ನೋಡಿದ ಮೇಲೆ ಇದರಿಂದ ಏನು ಅನುಕೂಲ ಆಯಿತು ಅಂದರೆ, ಅದ್ವೈತರು ಏನು ಮಾಡ್ತಾರೆ ಗೊತ್ತಾ, ಬ್ರಹ್ಮಜ್ಞಾನ ಅಂದರೆ ಕೃಷ್ಣನ್ ನೋಡಿದರೆ ಬ್ರಹ್ಮಜ್ಞಾನ ಅಲ್ಲ, ನಿರ್ಗುಣ ಬ್ರಹ್ಮ ಇದ್ದಾನೆ ಅವನ ಜ್ಞಾನ ಬರಬೇಕು ಅಂತಾರೆ. ಅದು ತಪ್ಪು, ನನ್ನ ನೋಡಿದರೆ ಕೃಷ್ಣ ಹೇಳ್ತಿರ್ಬೇಕಾದ್ರೆ ಅವ್ರ ಅರ್ಥ ತಪ್ಪು ಅಂತ ಆಯ್ತಾಗ ಅರ್ಥ ಆಯ್ತಾ. ನನ್ನ ಅವನು ನೋಡಿದರೆ ಕೃಷ್ಣ ಹೇಳ್ಬಿಟ್ಟಿದ್ರೆ ಆಗ್ತಿತ್ತಾಗ, ಓ ಕೃಷ್ಣನ ಬಿಟ್ಟು ಇನ್ನೊಬ್ಬನಿದ್ದಾನೆ ಅವನು ನೋಡಬೇಕು ಅಂತ ಆಗೋದು. ಕೃಷ್ಣ ಏನು ಮಾಡಿ ನನ್ನ ನೋಡಬೇಕು ಅಂತ ಹೇಳ್ತಾ, ಅಂದಮೇಲೆ ಫೈನೆಸ್ಟ್ ಯಾರು ತಾನೇ ಹೈಯೆಸ್ಟಿಗೆ. ಇದೆಲ್ಲ ತಿಳ್ಕೊಳ್ಳೋದಕ್ಕೂ ಕಾರಣ ಆಯಿತು. ಇದರೆಲ್ಲ ಮಧ್ಯೆ ಮಧ್ಯೆ ವ್ಯಾಖ್ಯಾ ಅಂದರೆ ಹೇಳ್ತಾ ಹೋಗಿಬಿಡ್ತಾರೆ. ಅದ್ವೈತರು ಹೇಳ್ತಕ್ಕ ಇನ್ನೊಬ್ಬ ಬ್ರಹ್ಮ ಅಂತಿಲ್ಲ, ಇರೋದೀತನೇ. ವಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾಃ, ಕ್ಷೀಯಂತೆ ಚಾಶ್ಚ ಕರ್ಮಾಣಿ, ಮಯಿ ದೃಷ್ಟೇ ಅಖಿಲಾತ್ಮನಿ. ಅದಕ್ಕೆ ಎಷ್ಟೋ ಸರ್ತಿ ಬಸ್ತವ್ರಿಗೆ ಕೂಗ್ತಿರ್ತಾರೆ, ಬೇರೆ ಊರಿಂದ ಬರ್ತಾರಲ್ಲ ಯಶವಂತಪುರ, ಅದು ಹೇಳ್ತಾ ಬರ್ತಾರೆ. ಬರೀ ಲಾಸ್ಟ್ ಸ್ಟಾಪ್ ಬಂದ್ಬಿಡ್ತಾರೆ ಕೊನೆಗೆ. ಲಾಸ್ಟ್ ಸ್ಟಾಪ್ ಅಲ್ಲಿ ಏನಂತಾ, ಇನ್ನು ಇಳಿಲೇ ಬೇರೆ ದಾರಿ ಇಲ್ಲ. ಸೊ ಲಾಸ್ಟ್ ಇತ್ತ ಕೃಷ್ಣ ಲಾಸ್ಟ್, ಅದ್ರ ಮೇಲೆ ಇನ್ನೊಂದಿಲ್ಲ. ಇನ್ನು ಯಾರು ಹತ್ತೋದು ಒಂದು ಸ್ಟಾಪ್ ಇರುತ್ತೆ, ಮೂಗಬೇಕು. ಅದ್ವೈತಿಗಳು ಏನು ಮಾಡ್ತಾರೆ ಗೊತ್ತಾ, ಕೃಷ್ಣನೂ ಒಂದಿಲ್ಲ ಇನ್ನೊಂದು ಸ್ಟಾಪ್ ಇದೆ ಅಂತ ಹೇಳ್ತಾರೆ. ಅವೇನು ಮಾಡ್ತಾರೆ ಮತ್ತು ಅವರು ಸಿಟ್ಟು ಬರ್ಬಿಡ್ತಾರೆ, ಇಳಿದ ಹೋಗಿಬಿಟ್ರೆ ಲಾಸ್ಟ್ ಬಿಡಿದ್ರೆ ಬಾ ಗ್ಯಾರೇಜ್ ಕಳ್ಕೊಳ್ತಿರು ಮಾತ್ರ. ಏನು ಮಾಡ್ತಾರೆ ಅವರು ಗ್ಯಾರೇಜ್ಗೆ ಹೋಗ್ತಿರು ಮಾತ್ರ ಹೇಳ್ತಾರೆ, ಸಿಟ್ಟು ಬರ್ಬಿಡ್ತಾರೆ, ಇಷ್ಟಾರು ಬಿಡ ಇಳೆದಿಲ್ಲ ಅಂತ ಹೇಳ್ಬಿಟ್ಟು. ಆ ಥರ ಆಯ್ತು, ಮುಂದೆ ಇನ್ನೊಬ್ಬ ಬ್ರಹ್ಮ ಅಂತಿಲ್ಲ, ಕೃಷ್ಣನೇ ಹೈಯೆಸ್ಟ್. ಅದು ಹೇಳೋದಕ್ಕೋಸ್ಕರ ಇದು ಬಂದಿದೆ. ಇದೆಲ್ಲ ಅವರು ಸ್ಪಷ್ಟ ಬರೀತಾರೆ, ಕೃಷ್ಣ ಹೈಯೆಸ್ಟ್ ಅಲ್ಲ ಅಂತ ಬಾಯಿ 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 ಮುಟ್ಟಿ ಶಂಕರಾಚಾರ್ಯ ಬರೀಬೇಕು ಸ್ಪಷ್ಟ ಹೇಳ್ತಾರೆ ಮಾತ್ರ. ಕೃಷ್ಣ ದರ್ಶನ ಆದರೆ ಸಾಲದು, ಅದು ಹೈಯೆಸ್ಟ್ ಬ್ರಹ್ಮನ ಅಲ್ಲ ಅಂದ್ಬಿಡ್ತಾರೆ. ನಾವು ಹೋಗ್ತೇವೆ ಕೃಷ್ಣ ದರ್ಶನ ಆದರೆ ಸಾಲದು, ಯಾಕೆ ಬಿಂಬರೂಪ ನೋಡಬೇಕು ಅಂತ ಹೇಳ್ತೇವೆ. ಬಿಂಬರೂಪಕ್ಕೆ ಅರ್ಥ ಇದೆ, ಅದಕ್ಕೆ ಅರ್ಥ ಇದೆ. ಕೃಷ್ಣರೂಪ ಬಿಂಬರೂಪ ಎರಡು ಒಂದಾದ್ರೆ ನೋ ಪ್ರಾಬ್ಲಮ್. ಅವ್ರ ಪ್ರಕಾರ ಸಗುಣ ಬ್ರಹ್ಮನೇ ಬೇರೆ, ನಿರ್ಗುಣ ಬ್ರಹ್ಮನೇ ಬೇರೆ. ಈ ಫಾಲ್ಸ್ ಬ್ರಹ್ಮ ಇಲ್ಲ, ಸಗುಣ ಬ್ರಹ್ಮ ಅಂದ್ರೆ ಏನು, ಫಾಲ್ಸ್ ಬ್ರಹ್ಮ. ದೃಷ್ಟೇ ಅಖಿಲಾತ್ಮನಿ, ಇದರಿಂದ ಏನು ಹೇಳಿದಾಗಾಯಿತು, ಬ್ರಹ್ಮಜ್ಞಾನ ಬರ್ತಿರಲಿಕ್ಕೆ ಮೂರು ಕೆಲಸ ಆಗುತ್ತೆ. ಬ್ರಹ್ಮಜ್ಞಾನ ಬರ್ತಿರಲಿಕ್ಕೆ ಮೂರು ಇದರ ಒಟ್ಟಿಗೆ ಬರುತ್ತೆ. ಏನೇನದು, ವಿದ್ಯತೆ ಹೃದಯ ಗ್ರಂಥಿ. ಗ್ರಂಥಿ ಅಂದರೆ ಗಂಟು, ಗಂಟು ಅಂದ್ರೆ ಏನು, ಅನಾಧಿಕಾರದ ಅವಿದ್ಯೆಯ ಗಂಟು, ಅದು ಬ್ರೇಕ್ ಆಗಿಬಿಡ. ಸಿದ್ಧತೆ ಹೃದಯ ಗ್ರಂಥಿ. ಅದಾಗ್ತಿರ್ಲಿಕ್ಕೆ ಸಿದ್ಧತೆ ಸರ್ವ ಸಂಶಯ. ನಮಗೆ ಎಷ್ಟೋ ಕೆಲವು ಡೌಟ್ಸ್ ಇರುತ್ತೆ, ಶಾಸ್ತ್ರ ಓದಿದ ಮೇಲೂ ಕೂಡ ಸೂಕ್ಷ್ಮ ವಿಚಾರದ ಬಗ್ಗೆ ಡೌಟ್ಸ್ ಇರುತ್ತೆ, ಅದು ಆ ಕ್ಲಿಯರ್ ಆಗಿ. ಅದಕ್ಕಿಂತ ಮುಂಚೆ ಕೆಲವು ಕ್ಲಿಯರ್ ಆಗೋದಿಲ್ಲ, ಗೊತ್ತಾಯ್ತು. ಕೆಲವು ವಿಷಯ ಬದಿಯಲ್ಲಿ ಭಾರಿ ಚಳಿ ಇರುತ್ತೆ, ಮಂಜಿರುತ್ತೆ, ಅದೆಲ್ಲ ಇರುತ್ತೆ. ನಮಗೆ ಕೆಲವು ಎಲ್ಲೋ ಪ್ರಾಬ್ಲಮ್ ಇರುತ್ತೆ, ಇದನ್ನು ಹೇಗೆ ಸಾಧ್ಯ ಅಂತ ನೋಡಿದ ಕಷ್ಟ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿಬಿಡಿ. ಮತ್ತು ಥಿಯರಿಟಿಕಲಿ ಏನು ಹೇಳೋಕ್ಕಾಗಿರೋದಿಲ್ಲ, ಅದು ಪ್ರಾಕ್ಟಿಕಲಿ ಗೊತ್ತಾಗುತ್ತೆ. ಆದ್ದರಿಂದ ಕೆಲವು ವಿಷಯಗಳು, ಕೆಲವು ವಿಷಯಗಳು ಸಂಶಯ ಬಂದಿದ್ದರೆ ಯೋಚನೆ ಮಾಡಬಾರ್ದು. ಸಂಶಯ ಎಲ್ಲಿ ಸಾಲ್ವ್ ಆಗುತ್ತದೋ, ಅಪರೋಷಣ ಬಂದಮೇಲೆ ಸಾಲ್ವ್ ಆಗುತ್ತೆ. ಅದು ಎಲ್ಲದೂ ಸಂಶಯ ಅಪರೋಷಣ ಬಂದಮೇಲೆ ಅಂತ ತಿಳ್ಕೊಬಾರ್ದು. ಮತ್ತೆ ಅಪರೋಷಣ ಬರೋ ಚಾನ್ಸೇ ಇರೋದಿಲ್ಲ. ಅಪರೋಷಣ ಎಲ್ಲವೂ ಅಲ್ಲ, ಎರಡಿದೆ. ಅನುಭವದಿಂದ ತಿಳ್ಕೋಬೇಕಾದ ಕೆಲವು, ಅದು ಆಗಲೇ ಬರಬೇಕು. ಕೆಲವು ಇದರಿಂದ ತಿಳ್ಕೋಬೇಕಾದ, ಅದು ಮೊದಲು ತಿಳ್ಕೋಬೇಕು. ಹೊರತು ಎಲ್ಲ ಸಂಶಯ ಆಗೇ ಹೋಗುತ್ತೆ ಅಂತ ತಿಳ್ಕೋಬಾರ್ದು. ಮೊದಲು ಹೋಗೋ ಸ್ಟೇಜ್ ಬೇರೆ, ಆಮೇಲೆ ಹೋಗೋ ಸ್ಟೇಜ್ ಬೇರೆ. ಸರ್ವ ಸಂಶಯ ಕ್ಷೀಯಂತೆ ಚಾಶ್ಚ ಕರ್ಮಾಣಿ ಮೈ ದೃಷ್ಟಿ ಅಖಿಲಾತ್ಮನಿ. ಅಲ್ಲ, ನಿನ್ನ ಕಂಡ್ರೆ ಯಾತಕ್ಕೆ ಇಷ್ಟ ಆಗಬೇಕು ಅಂತ ಕೇಳಿದರೆ, ಅಖಿಲಾತ್ಮ ಎಲ್ಲರ ಸ್ವಾಮಿ ನಾನು, ನನ್ನ ಕಣ್ಮೇಲೆ ಮುಗಿದೋಯ್ತು. ಕ್ಷೀಯಂತೆ ಚಾಶ್ಚ ಕರ್ಮಾಣಿ ಮೈ ದೃಷ್ಟೇ ಅಖಿಲಾತ್ಮನಿ. ಅಶ್ಯ ಕರ್ಮಾಣಿ ಕ್ಷೀಯಂತೆ, ಮೂರನೇ ಪ್ರಯೋಜನ. ಎಲ್ಲ ಕರ್ಮ ಕ್ಷಯಪಾದ ಅಂದ್ರೆ ಅದೇ, ಎಲ್ಲ ಕರ್ಮ ನಾಶವಾಗೋದು ಬ್ರಹ್ಮಜ್ಞಾನ ಬಂದ್ರೆ. ಸಂಚಿತಕ್ಕೆ ನಾಶ, ಆಗಾಮಿಗೆ ಲೇಪ ಇಲ್ಲ, ಪ್ರಾರಬ್ಧ ಅನುಭವಿಸಿ ತೀರಬೇಕು. ಇಂಥ ಒಂದು ನಾಶ ಅಂತಾರೆ. ಇದು ಮೈ ದೃಷ್ಟೇ ಅಖಿಲಾತ್ಮನಿ. ಮೈ ಶ್ರುತಿ ಅಂತ ಹೇಳಿರಲಿಲ್ಲ, ದೃಷ್ಟೇ ಅಂತ ಹೇಳಿದ್ದಾರೆ. ಸೊ ಕೇಳಿದ ತಕ್ಷಣ ಎಫೆಕ್ಟ್ ಆಗಲ್ಲ, ಏನಾಗಬೇಕು ಇದಕ್ಕೆ ನೋಡಬೇಕು, ಅದು ಇಂಪಾರ್ಟೆಂಟ್. ಮೈ ದೃಷ್ಟೇ ಅಖಿಲಾತ್ಮನಿ ತಸ್ಮಾತ್ ಮದ್ಭಕ್ತಿಯುಕ್ತಸ್ಯ ಯೋಗಿನೋ ವೈ ಮದಾತ್ಮನಃ ನ ಜ್ಞಾನಾನ್ನ ಚ ವೈರಾಗ್ಯಾತ್ ಪ್ರಾಯಶ್ರೇಯೋ ಭವೇದಿಹ. ತಸ್ಮಾನ್ ಮದ್ಭಕ್ತಿಯುಕ್ತಸ್ಯ ಯೋಗಿನಃ ವೈ ಮದಾತ್ಮನಃ ನ ಜ್ಞಾನಾತ್ನ ಚ ವೈರಾಗ್ಯಾತ್ ಪ್ರಾಯಶ್ರೇಯೋ ಭವೇದಿಹ. ಸೊ ಯಾವುದರಿಂದ ಬಂದಾಗಾಯ್ತದ್ರಿಂದ, ಬರೀ ಜ್ಞಾನದಿಂದ ಬರಲಿಲ್ಲ, ಇವರು ವೈರಾಗ್ಯದಿಂದ ಬರಲಿಲ್ಲ, ಭಕ್ತಿಯಿಂದ ಬಂತು. ಸೊ ಮೂರು ಒಂದು ಒಂದೇ ವಸ್ತು ಆದರೂ ಕೂಡ ಯಾವುದಕ್ಕೆ ಒತ್ತು ಕೊಡಬೇಕು, ಭಕ್ತಿಗೆ ಒತ್ತು ಕೊಡಬೇಕು ಅಂತ ಹೇಳಿದ್ರೆ. ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ ಆದರೂ ಕೂಡ ನಾವು ಕೊಡಬೇಕಾದ್ರೆ ಹ್ಯಾಕ್ ಕೊಡ್ತೇವೆ, ಹೆಡ್ ಮೇಲೆ ಹೊರಗಿಟ್ಟಿರ್ತೆ, ಟೈಲ್ ಕೆಳಗಾಗತ್ತೆ. ಎರಡು ಒಂದೇ ಆಗಿರ್ಬೋದು, ಹ್ಯಾಕ್ ಮಾಡೋದಿಲ್ಲ, ಅದನ್ನು ವ್ಯವಸ್ಥೆ ಇರಬೇಕಲ್ಲ. ಅದೇ ರೀತಿ ಬ್ಯಾಂಕ್ನಲ್ಲಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಎಲ್ಲ ಅದನ್ನು ಸರಿಯಾಗಿ ಜೋಡಿಸ್ತಾರೆ. ಜೋಡಿಸೋರು ಊಟ ಮಾಡೋ ಜೋಡಿಸ್ತಾರೆ, ಈ ಕ್ರಮದಲ್ಲಿ ಜೋಡಿಸ್ತಾರೆ. ಯಾಕಾದರೂ ಇರ್ಬೋದಲ್ಲ, ಹೀಗಿದ್ರೆ ಇತ್ತೀಚೆಗೆ ಹಾಗೆ ಆಗುತ್ತೆ. ಒಟ್ಟು ಈ ಕ್ರಮದಲ್ಲೇ ಇರಬೇಕು. ಅದಕ್ಕೆ ಭಕ್ತಿ ಯಾವಾಗಲೂ ಏನಾಗಿರಬೇಕು, ಡಾಮಿನೇಟ್ ಆಗಬೇಕು, ಗೊತ್ತಾಯ್ತು. ಭಕ್ತಿ ಡಾಮಿನೇಟ್ ಆಗಿಬಿಟ್ರೆ ಅದು ಒಳ್ಳೆ ಸಿದ್ಧಿ ಅಂತ. ನ ಜ್ಞಾನಾನ್ನ ಚ ವೈರಾಗ್ಯಾತ್ ಸಾಯಸ್ಸೇ ಶ್ರೇಯೋ ಭವೇದಿಹ. ಬರೀ ಜ್ಞಾನದಿಂದ, ಜ್ಞಾನ ಅಂತಂದ್ರೆ ಬರೀ ಜ್ಞಾನದಿಂದ, ಬರೀ ವೈರಾಗ್ಯದಿಂದ ಇಂಥ ಸಿದ್ಧಿ ಬರೋದಿಲ್ಲ, ಭಕ್ತಿಯಿಂದ ಮಾತ್ರ ಬರೋದು. ಅಸ್ಪಷ್ಟವೇದಂ ವಾಕ್ಯಂ ಮದ್ಭಕ್ತಿಯುಕ್ತ ಭಕ್ತಿಯನುಸಾರಿ ಜ್ಞಾನ ವೈರಾಗ್ಯಂ. ಯಸ್ಮಾತ್ ಏತೇನೋತಿ ವಿದ್ಯತೆ ಹೃದಯ ಗ್ರಂಥಿ ಪ್ರಾಕೃತಾಂತಃಕರಣಾಖ್ಯೋಬಂಧ ಲಿಂಗಶರೀರ ರಕ್ಷಣ ಅಖಿಲಾತ್ಮನಿ ಸರ್ವಗತೆ ಮಯಿ ದೃಷ್ಟೇ ಅಪರೋಕ್ಷಿತೆ ಸತಿ ಇತಿ ಶೇಷ. ದೃಷ್ಟೇ ಅಂದರೆ ಅಪರೋಕ್ಷ ಜ್ಞಾನ ಬಂದಾಗ ಇದೆಲ್ಲ ಲಿಂಗಶರೀರನೇ ಹೋಗಿಬಿಡುತ್ತಾ ಆಯ್ತಾ ಅಂತೇಳಿ. ಯಸ್ಮಾತ್ ಪೂರ್ವಕರ್ಮಣಾಂ ವಿನಾಶೇನ ಕಿಂಚಿತ್ ಕಿಂಚಿತ್ ಭುಕ್ತಸ್ಯ ಉಪಮರ್ಥೇನ ಉತ್ತರಸ್ಯ ಅಶ್ಲೇಷೇಣ. ಅದಕ್ಕೇನೆ ಹಿಂದಿಂದು ನಾಶ, ಮುಂದಿಂದು ಅಶ್ಲೇಷ, ಇದು ಉಪಮರ್ಥ. ಭಕ್ತಿಯೋಗಿನ ಸರ್ವಪುರುಷಾರ್ಥೋತ್ತಮ ತಸ್ಮಾದಿಹ ಜೀವರಾಶೋ ಮದಾತ್ಮನೋ ಮದೇಕಚಿತ್ತಸ್ಯ ಮದ್ಭಕ್ತಿಯುಕ್ತಸ್ಯ ಯೋಗಿನಃ ದೇವಜಾತೇ ಜ್ಞಾನಾತ್ ಶ್ರೇಯೋ ನ ಭವೇತ್ ವೈರಾಗ್ಯಾಚ ತಸ್ಮಾದಿತ್ಯನ್ವಯ. ಜ್ಞಾನಕ್ಕಿಂತ ವೈರಾಗ್ಯಕ್ಕಿಂತ ಭಕ್ತಿ ಸ್ಥಾನ ಭಾರಿ ದೊಡ್ಡದು. ಇದನ್ನು ಯಾರು ಹೆಚ್ಚು ಗಮನಿಸ್ತಾರೆ ಅಂದರೆ ದೇವತೆಗಳು ಅಂತೇಳಿ. ನಾನು ಏವಂ ಜ್ಞಾನ ವೈರಾಗ್ಯಾಭ್ಯಾಂ ಶ್ರೇಯ ಉಕ್ತಿ ಕಥವಿತ್ಯತ ಉಕ್ತಂ ಪ್ರಾಯಃ ಇತಿ. ಇದರಿಂದ ಇನ್ನೇನು ಗೊತ್ತಾಗುತ್ತೆ, ನಾವು ಪುರಾಣದ ಸ್ತೋತ್ರಗಳನ್ನು ಹೇಳ್ತೇವೆ, ದೊಡ್ಡವ್ರು ಬರೋ ಸ್ತೋತ್ರ ಹೇಳಿದೆ, ಎಫೆಕ್ಟ್ ಜಾಸ್ತಿ ಇಲ್ಲಿ. ಅದಕ್ಕೆ ಭಕ್ತಿ ಜಾಸ್ತಿ ಇರುತ್ತೆ ಅವ್ರಿಗೆ, ಎಫೆಕ್ಟ್ ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ. ಕೆಲವರುಗಳು ಏನು ಮಾಡ್ತಾರೆ, ಸಿನಿಮಾ ಹಾಡು ಬರೆಯೋರು ರಾಯ ಮೇಲೆ ಸ್ತೋತ್ರಗಳು ಬರೀತಾರೆ, ಇಬ್ಬರು ತಿರುಪಿ ಉಡುಪಿ ಮೇಲೂ ಬರೀತಾರೆ. ಮತ್ತೆ ದುಡ್ಡು ಕೊಟ್ಟರೆ ಯಾರ ಮೇಲೆ ಬೇಕಾದ್ರೆ, ನಿಮ್ಮೇಲೆ ನಮ್ಮ ಮೇಲೆ ಬೇಕಾದ್ರೂ ಬರೋದಾಗ್ಬಿಡ್ತಾರೆ, ದುಡ್ಡು ಕೊಟ್ಬಿಟ್ಟು ಯಾರ ಮೇಲೆ ಬೇಕಾದ್ರೂ ಬರೀತಾರೆ. ಬಟ್ ಅವ್ರಿಗೆ ಏನು ಭಕ್ತಿ ಅಂತೇನಿಲ್ಲ ಅವ್ರಿಗೆ, ದುಡ್ಡಿನ ಮೇಲೆ ಗಮನ ಇಟ್ಟು ಮಾಡ್ತಾರೆ ಅಷ್ಟೇ. ಆದರೆ ಅವ್ರು ಹೇಗೆ ಭಕ್ತಿ ಅಂತ ಯಾವಾಗ ಗೊತ್ತಾ, ಉಡುಪಿಗೆ ಇಷ್ಟ ಬರೆದಿದ್ದೇನೆ, ಏನು ಮಾಡಿದ್ರು ಬೇರೆಗೆ ಬರಲಿ ಸಾಧ್ಯ ಇಲ್ಲಣ. ಕ್ಷುದ್ರ ದೇವತೆಗಳು ಬರಲಿಕ್ಕಾಗೋದಿಲ್ಲ, ಅದು ದೀಕ್ಷೆ ಅವ್ರಿಗೆ, ಅದಿಲ್ಲ ಯಾವುದು ಬೇಕಾದ್ರೂ. ಅದೇ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಹೆಸರು ಅದೇ ಇಟ್ಬಿಟ್ಟು ಹೆಸರು ಚೇಂಜ್ ಮಾಡಿಬಿಡ್ತಾರೆ ಅಷ್ಟೇ. ಅಪ್ಲಿಕೇಶನ್ ಫಾರಂ ಇದ್ದಾಗ ಯಾರಿಗೆ ಬೇಕಾದ್ರೂ ಅಪ್ಲಿಕೇಬಲ್, ಪ್ರಫಾರ್ಮ್ ಮಾಡಿದ್ರೆ ಮಾಡ್ಕೊಂಡ್ಬಿಡ್ತಾರೆ, ಯಾವ್ದು ಇವಾಗ ಸೇರಿಸ್ಕೊಡಿ ನೀವೇನೆ ಅಂತ ಕೊಟ್ಬಿಡ್ತಾರೆ ಅಷ್ಟೇ. ಅದಲ್ಲ, ಇವರಿಗೆ ಸೇರು ಬೇರೆಯವರು ಸೇರಬಾರ್ದು, ಅದು ಭಕ್ತಿ. ಅದು ಆ ಭಕ್ತಿ ಇದ್ರೆ ಆಗೋ ಕೆಲಸ ಬರೀ ಜ್ಞಾನದಿಂದ ಆಗೋದಿಲ್ಲ, ಬರೀ ಕರ್ಮದಿಂದ ಆಗೋದಿಲ್ಲ, ಬರೀ ವೈರಾಗ್ಯದಿಂದ ಆಗೋದಿಲ್ಲ. ಭಕ್ತಿ ಎಂಬುದು ಪರಿಪಾಕ. ಅದು ಭಕ್ತಿ ಯಾವ ಸ್ಟೇಜ್ ಅಂತ ಕೇಳಿದರೆ, ಇವತ್ತು ನಮಗೆ ಅಕ್ಕಿ ಇಲ್ದವ್ರು ಅನ್ನ ಮಾಡೋಕ್ಕೆ ಬರೋದಿಲ್ಲ, ಅಗ್ನಿ ಇಲ್ದವ್ರು ಅನ್ನ ಮಾಡೋಕ್ಕೆ ಬರೋದಿಲ್ಲ. ಆಯಿತು ಬಿಟ್ಟ, ಅದು ಅರ್ಧ ಗಂಟೆ ಆಯಿತು, ಇನ್ನೂ ಬೆಂದಿಲ್ಲ, ಅದು ಅನ್ನ ಅಲ್ಲ ಅಂತ ಇನ್ನೂ ಅನ್ನ ಅಂಬೋದಿಲ್ಲ ಅದನ್ನು, ಗೊತ್ತಾಯ್ತು. ಇನ್ನು ಆಕ್ಚುಲಿ ಅನ್ನ ಆಗೋದು ಯಾವುದು, ಅದೇ ಬಟ್ ಸ್ಟಿಲ್ ಅನ್ನ ಅಲ್ಲ. ಪೂರ್ತಿ ಬೇಯವರೆಗೂ ಅನ್ನ ಅಲ್ಲ. ಸೊ ಭಕ್ತಿ ಅಂದರೆ ಏನರ್ಥ? ಈಗ ಫೈನಲ್ ಸ್ಟೇಜ್ ಭಕ್ತಿ ಬಂತು ಅಂದಮೇಲೆ ಎಲ್ಲ ಇದೆ, ಮತ್ತೇನು ಕೇಳಬೇಕು? ಬೆಂತ ಅಂತ ಕೇಳೋದು ಎಸಿಟಿನೇ ಇಲ್ಲ, ಬೆಂದೋಗಿದೆ ಅಂತ. ಇದು ಅರ್ಥ ಮಾಡಿಕೊಂಡು ಭಕ್ತಿಗೆ ಯಾತಕ್ಕೆ ಹೊತ್ಕೊಡ್ತಾರೆ ಅಂದರೆ ಸ್ಲೈಟ್ ಡಿಫರೆನ್ಸ್, ವಿಶೇಷ ಅಧ್ಯಯನವಾಗಿ ಜ್ಞಾನಕ್ಕೂ ಭಕ್ತಿಗೂ ಭಕ್ತಿಗೂ ವೈರಾಗ್ಯಕ್ಕೇನಿದೆ ಸ್ವಲ್ಪ ವಿಶೇಷ. ಇದು ಪಕ್ವವಾದ ಸ್ಟೇಜ್ ಭಕ್ತಿ ಎಂಬುದು. ಇನ್ನೂ ಸ್ಟೇಜ್ ತಾವೇ ಹೇಳಿಸ್ಬಿಡ್ತಾರೆ, ಅಲ್ಲಿವರೆಗೂ ಬೇಯಿಸ್ತಿರ್ತಾರೆ, ಆಮೇಲೆ ಏನು ಮಾಡಿಬಿಡ್ತಾರೆ ಅದನ್ನು ಕೆಳಗಿಸ್ಬಿಡ್ತಾರೆ, ಅಲ್ಲಿ ಮತ್ತೇನು ಬೇಯಿಸೋದಕ್ಕೆ ಹೋಗೋದೆ. ಆ ಸ್ಥಿತಿ ಅದು ಹೈಯೆಸ್ಟ್ ಸ್ಟೇಜ್, ಆ ಭಾವನೆ ಇರಬೇಕು. ಯತ್ಕರ್ಮ ವೀರ್ಯತ್ ತಪಸ ಜ್ಞಾನ ವೈರಾಗ್ಯ ತಶ್ಚಯತ್ ಯೋಗೇನ ದಾನ ಧರ್ಮೇಣ ಶ್ರೇಯೋಭಿ ಇತರೈರಪಿ ಸರ್ವಂ ಮದ್ಭಕ್ತಿ ಯೋಗೇನ ಮದ್ಭಕ್ತೋ ಲಭತೆಂಜಸ ಸ್ವರ್ಗಾಪವರ್ಗಂ ಮದ್ಧಾಮ ಕಥಂಚಿತ್ ಯತಿ ವಾಂಛತಿ. ಯತ್ ಕರ್ಮಭಿಹಿ ಯತ್ ತಪಸ, ಯಾವುದು ಕರ್ಮಾಚರಣೆಯಿಂದ, ಯತ್ ತಪಸ್ಸ ಯಾವುದು ತಪಸ್ಸಿನಿಂದ, ಯತ್ ಯಾವುದು ಜ್ಞಾನ ವೈರಾಗ್ಯ ತಶ್ಚ ಜ್ಞಾನ ವೈರಾಗ್ಯಗಳಿಂದ, ಯಾವುದು ಯೋಗೇನ ಯೋಗದಿಂದ, ಯಾವುದು ದಾನ ಧರ್ಮೇಣ ದಾನ ಧರ್ಮದಿಂದ, ಸ್ತ್ರೀಯೋಭಿ ಇತರೈರ್ಭಿ ಇತರ ಯಾವ ಯಾವುದೇ ಪುಣ್ಯ ಕಾರ್ಯಗಳಿಂದ ಸಿಗುತ್ತಲ್ಲ ಅದಿಷ್ಟು ಕೂಡ ಸರ್ವಂ ಮದ್ಭಕ್ತಿ ಯೋಗೇನ ಮದ್ಭಕ್ತೋ ಲಭತೆಂಜಸ. ನನ್ನ ಭಕ್ತಿ ಹೊಂದಿದ್ರೆ ಏನಾಗುತ್ತಾಗ ಅದೆಲ್ಲ ಬಂದ್ಬಿಡುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಭಕ್ತಿ ಎಲ್ಲದನ್ನೂ ಮೀರಿಸಿರ್ತಕ್ಕಂಥ ದೊಡ್ಡ ಸಾಧನ. ಅದನ್ನು ಹೇಳೋದಕ್ಕೆ ಯತ್ ಕರ್ಮಭಿ ಯತ್ ತಪಸ ಜ್ಞಾನ ವೈರಾಗ್ಯತಶ್ಚಯತ್ ಯೋಗೇನ ದಾನಧರ್ಮೇಣ ಶ್ರೇಯೋಭಿರಿತರೈರಪಿ ಸರ್ವಂ ಮದ್ಭಕ್ತಿ ಯೋಗೇನ ಮದ್ಭಕ್ತೋ ಲಭತೆಂಜಸ. ಸೊ ಭಕ್ತಿ ಅಂದಮೇಲೆ ಇನ್ಯಾವುದು ಕೇಳೋ ನೆಸಿಟಿ ಇಲ್ಲ, ಹೈಯೆಸ್ಟ್ ಅಂಬುದನ್ನು ತಿಳಿಸಿದೆ ಅಂತ ಸರಿ ತಿಳಿದಿರಬೇಕು. ಅದೇ ಮಾತನ್ನು ಗೀತೆಯಲ್ಲಿ ಹೇಳಬೇಕಾದ್ರೆ ನಾಹಂ ವೇದೈಹಿ ನಾ ತಪಸ ನಾ ದಾನೇನ ನ ಚೇಜ್ಜಯ ಶಕ್ಯೆ ಏವಂ ವಿಧೋ ದ್ರಷ್ಟುಂ ದುಷ್ಟವಾನಸಿ ಮಾಮ್ಯಥ ಅಂತ ಹೇಳಿಬಿಟ್ಟು ಭಕ್ತ್ಯಾತು ಅನನ್ಯಯ ಶಕ್ಯ ಅಹಮೇವಂ ವಿಧೋ ಅರ್ಜುನ. ಅರ್ಜುನಿಗೆ ಭಕ್ತಿ ಬಗ್ಗೆ ಭಾರಿ ಒತ್ಕಟ್ಟು ಹೇಳ್ತಾನೆ. ಯಾತಕ್ಕೆ ಅಂದರೆ ಅರ್ಜುನ ಯಾರು? ದೇವತೆ. ದೇವತೆಗಳು ಯಾವ ಯೋಗ? ಭಕ್ತಿ ಯೋಗ. ಅದಕ್ಕೆ ಭಕ್ತಿ ಸ್ಟ್ರೆಸ್ ಮಾಡಿ ಅರ್ಥ ಆಯ್ತಾ? ಈಗ ಭಕ್ತಿಗೆ ಸ್ಟ್ರೆಸ್ ಮಾಡೋದಕ್ಕೆ ಕಾರಣ ದೇವತೆಗಳು ಭಕ್ತಿ ಯೋಗಿಗಳು ಬೇಸಿಕಲಿ. ಅದನ್ನು ಒತ್ತಿ ಹೇಳಿದ ಉಳಿದವರಿಗೆ ಅದು ಮಾಡೆಲ್ ಆಗಿರಬೇಕು. ಅವರಿಗೆ ಮಾತ್ರ ಅದೇ ಹೈಯೆಸ್ಟ್ ಆಗಿರೋದು. ಅದೇ ದೇವತಾ ಸ್ತೋತ್ರಕ್ಕೆ ಅದಕ್ಕೆ ಜಾಸ್ತಿ ಮಹತ್ವ. ದೇವತೆಗಳು ಮಾಡಿದಷ್ಟು ಭಾರಿ ದೊಡ್ಡ ಭಕ್ತರಾದ್ದರಿಂದ ಅವ್ರ ಸ್ತೋತ್ರ ದೇವರು ಬೇಗ ಅವರಿಗೆ ಲೆಟರ್ ಕೊಡಬೇಕಾದ್ರೆ ಯಾರಿಂದ ಲೆಟರ್ ಹೇಳಿದ್ರೆ ಕೆಲಸ ಆಗುತ್ತೋ ಅವರಿಂದ ಒಯ್ಬೇಕು. ಗೊತ್ತಾಯ್ತಿಲ್ಲ, ನಾವೇ ಲೆಟರ್ ಬರ್ಕೊಂಡೋದ್ರೆ ನೀನೇ ಇಟ್ಕೊ ಅಂತ ಹೇಳ್ತಾ. ಅದಕ್ಕೆ ನಾವು ಮಾಡಿದ ಪುಸ್ತಕ ನಮಗೆ ಇರಬೇಕು. ನಾವು ಮಾಡಿದ ಸ್ತೋತ್ರಗಳು ಅಂದರೆ ನಮಗೆ ಅಷ್ಟೇ, ಉಳಿದವರು ಉಪಯೋಗ ಬರೋದಿಲ್ಲ. ಆದರೆ ದೊಡ್ಡವರು ಬರೋ ಸ್ತೋತ್ರ ಕೆಲಸ ಮಾಡೋದು. ಇವತ್ತು ಆ ಬಾಣಿ ಹೋಗಿಬಿಟ್ಟಿದೆ, ಯಾರ್ಯಾರದೇ ಹೇಳ್ತಿರ್ತಾರೆ. ದಾಸವಾಣಿ ಎಂಬ ಹೆಸರಲ್ಲೂ ಕೂಡ ಅವ್ರತ ಅಪರೋಕ್ಷ ಜ್ಞಾನಗಳನ್ನು ಕಡಿಮೆ ಮಾಡಿ ಕೆಲವು ಮೊದಲು ಮಿಕ್ಸ್ ಮಾಡ್ತಿದ್ರು, ಇವ್ರದೇ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಪುರಂದರಾಸರ ಶಾಸ್ತ್ರಕ್ಕೆ ಒಂದೆರಡು ಹೇಳ್ಬಿಡ್ತಾರೆ, ಉಳಿದಲ್ಲಿ ಈಗ ಹೆಸರು ಮಾಡಿ ತಪ್ಪದು. ಅದು ಭಕ್ತರು, ಅದು ಭಕ್ತರಿಗೆ ಕೆಪಾಸಿಟಿ ತಕ್ಕಂತೆ ಫಲ ಕೊಟ್ಟು. ಯಾರಿಂದ ಲೆಟರ್ ಒಯ್ತೀರಿ? ಯಾರು 20 ಲೆಟರ್ ಕಲೆಕ್ಟ್ ಮಾಡಿದ್ದ, ಬರೀ ಸೀಫಲ್ ಲೆಟರ್ ಸಿಕ್ಬಿಡ್ತು, ಎಲ್ಲ ಬಿಸಾಕ್ತಾರೆ ತೊಗೊಂಡೋಗ್ಬಿಡ್ತಾನೆ. ಅದಕ್ಕೆ ಇವೆಲ್ಲ ಇದ್ರೂ ಅಷ್ಟೇ ಬಿಟ್ಟರೆ ಅಷ್ಟು ಹೈಯೆಸ್ಟ್ ಲೆಟರ್ ಸಿಕ್ಬಿಟ್ಟಿದೆ ಈಗಾಗಲೇ. ಆ ಥರ ದ್ವಾದ ಸ್ತೋತ್ರ ಹೈಯೆಸ್ಟ್, ಜಿತಂತೆ ಸ್ತೋತ್ರ ಹೈಯೆಸ್ಟ್. ಆ ರೀತಿ ಆ ಥರ ಯೋಚನೆ ಮಾಡಬೇಕು. ಯಾವಾಗ ಆ ರೀತಿ ಭಾವನೆ ಬಂದರೆ ಒಳ್ಳೆ ಸಿದ್ಧಿ ಬರೋದು. ಇವತ್ತು ಆ ರೀತಿ ಕೆಟ್ಟೋಗ್ಬಿಟ್ಟಿದೆ. ಕೆಟ್ಟೋದಿನ ಅವರವರೇ ಬರೋ ಸ್ತೋತ್ರಗಳು, ತಮ್ಮವ್ರು ಬರೋ ಸ್ತೋತ್ರಗಳು, ತಮ್ಮ ತಮ್ಮವ್ರ ಹಾಡುಗಳು ಹೇಳಿಕೊಂಡು ಸಿದ್ಧಿ ಬರದಂತೆ ಮಾಡ್ಕೊಂಡ್ಬಿಡ್ತಾರೆ. ಉಳಿದವ್ರಿಗೆ ಅದನ್ನೇ ಹೇಳಿ ಶುರು ಮಾಡಿಬಿಡ್ತಾರೆ, ಇದನ್ನೇ ಹೇಳಿ ಅಂತ ಹಾಗೆಲ್ಲ ಮಾಡಬಾರ್ದು. ಯತ್ಕರ್ಮಭಿರ್ ಯತ್ ತಪಸ ಜ್ಞಾನ ವೈರಾಗ್ಯ ತಶ್ಚಯತ್ ಯೋಗೇನ ದಾನ ಧರ್ಮೇಣ ಶ್ರೇಯೋಭಿರಿತೈರವಿ. ಅದು ಕೆಲವು ಬಗ್ಗೆ ಹೇಳ್ತಾರೆ, ಯಾರೋ ಭಾರಿ ಭಾರತ ಎಲ್ಲ ತುಂಬ ಸ್ತೋತ್ರ ಬರೆದ್ಬಿಟ್ರಂತೆ ಎಲ್ಲ ಕೂಡ. ಶಿಷ್ಯರೆಲ್ಲ ಭಾರಿ ಜನ ಇದ್ದರು, ಅದು ಹೇಳಕ್ಕೆ ಶುರು ಮಾಡಿದರು. ಸೊಪ್ಪಿಸಿ ನೋಡಿದರು, ಆಮೇಲೆ ಅರ್ಥ ಆಯ್ತು ಅವರಿಗೆ, ಓಹೋ ತಪ್ಪಾಗ್ತಾ ಇದೆ ಅಂತ ಅರ್ಥ ಆಯ್ತು. ನಾನು ಬರೋ ಸ್ತೋತ್ರದಿಂದ ಇವರು ಅಲ್ಲಿಗೆ ಹೋಗೋಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗ್ಬಿಟ್ಟು ಏನು ಮಾಡಿದ್ರಂತೆ, ಇದ್ರಿಂದ ಡೇಂಜರ್ ಅಂತ ತಾವು ಸ್ತೋತ್ರ ತಾವೇ ನೀರನ್ನು ಮುಡಿಸಿಬಿಟ್ರಂತೆ ಎಲ್ಲ ಕೂಡ. ಯಾತಕ್ಕಿಂತ ಓದೋ ಕೊಡ್ತಾರೆ ಮತ್ತೆ ಇನ್ನೊಂದು ಜನಗಳ ಮೇಲೆ, ಅದಾಗಬಾರ್ದು. ಅರ್ಥ ಆಯ್ತಾ? ಈಗ ಗೈಡನ್ನು ಬ್ಯಾನ್ ಮಾಡ್ತಾರಲ್ಲ, ಹಾಗೆ ಟೆಕ್ಸ್ಟ್ ಬುಕ್ ಗೈಡ್ ತಂದುಬಿಟ್ರೆ ಮೇಸ್ಟ್ ಕ್ಲಾಸಿಂದ ಓಡಿಸ್ಬಿಡ್ತಾರೆ. ಇವತ್ತು ತೋರಿಸಲ್ಲ, ಅವರೇ ತಂದುಬಿಡ್ತಾರೆ, ಅದರಿಂದ ಯೋಚನೆ ಇಲ್ಲ. ಆದರೆ ಗೈಡ್ ಓದ್ಬಾರ್ದು, ಟೆಕ್ಸ್ಟ್ ಓದು ಅಂತ ಹೇಳ್ತಾರೆ. ಆ ರೀತಿ ಮೂಲ ಗ್ರಂಥ ಓದು ಅಂತ ಹೇಳ್ತಾರೆ. ಮೂಲ ಕೆಲವು ಹಿಂದಿನ ಕಾಲಕ್ಕೆ ಹರಿದಾಸರು ಯಾರು ಕೂಡ ಇವ ಪ್ರಮಾಣ ಲಕ್ಷಣ ಕಥಾ ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಲ್ಲ ಕನ್ನಡಕ್ಕೆ. ಗೊತ್ತಾಯ್ತಾ? ಯಾಕೆ ಮಾಡಲಿಲ್ಲ ಅಂದರೆ ಎಲ್ಲ ಕನ್ನಡಕ್ಕೆ ತಂದುಬಿಟ್ಟು ಮೂಲ ಗ್ರಂಥನೇ ಓದೋದಿಲ್ಲ. ಆಮೇಲೆ ಅವರು ಅದಕ್ಕೇನು ಮಾಡಿದರು? ಅಲ್ಲೇ ಓದಬೇಕು. ಇವರು ಮೂಲ ಗ್ರಂಥ ಬಿಡ್ತೀವಿ ಅಂತ ಅನಿಸ್ಬಾರ್ದು ನಿಮಗೆ ಅಂತ ಹೇಳಿಬಿಟ್ಟು ಒಂದು ಸ್ಟೇಜ್ವರೆಗೆ ಹೇಳಿ ಉಳಿದು ಅಲ್ಲೇ ನೋಡಿ ಅಂತ ಹೇಳಿಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲವನ್ನು ಅನುವಾದ ಮಾಡೋದು ದಡ್ಡತನ, ಮಾಡಬಾರ್ದು. ಹಾಗೆಲ್ಲ ಕೂಡ ಯಾವುದನ್ನು ಮಾಡೋದ್ರಿಂದ ಪ್ರವೃತ್ತಿ ಬರುತ್ತೋ ಅದರಿಂದ ಮಾಡಬೇಕಷ್ಟೇ ಹೊರತು ಎಲ್ಲ ಬೇಡ ಸಬ್ಸ್ಟಿಟ್ಯೂಟ್ ಅಂತ ಆಗಬಾರ್ದು. ಟೀಕಾರ ಕೂಡ ಏನು ಮಾಡಿಬಿಡ್ತಾರೆ, ಹೆಚ್ಚಿನ ಮೂಲದಲ್ಲೇ ನೋಡ್ಕೊಳ್ಳಿ ಅಂದ್ಬಿಡ್ತಾರೆ. ಕೆಲವು ವಿಷಯ ಬಂದಾಗ ಮೂಲದಲ್ಲೇ ನೋಡಿ ಅಲ್ಲೇ ತಿಳ್ಕೊಳ್ಳಿ, ನಾವು ಹೇಳೋದಿಲ್ಲ ಅಂದ್ಬಿಡ್ತಾರೆ. ಆಚಾರ ಕೂಡ ಬಂದು ಏನು ಮಾಡ್ತಾರೆ, ಮೂಲದಲ್ಲೇ ನೋಡಿ ಅಂತ ಹೇಳ್ತಾರೆ, ವೇದವ್ಯಾಸ ಗ್ರಂಥ ನೋಡಿ ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮೂಲ ಗ್ರಂಥಗಳಿರೋ ಶಕ್ತಿ ವಿಚಿತ್ರ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅದು ಯಾಕೆ ಭಕ್ತಿ ಜಾಸ್ತಿ ಇರೋರು ಬರೆದಾಗ ಎಫೆಕ್ಟ್ ಜಾಸ್ತಿ ಆದ್ರಿಂದ ಅಲ್ಲಿಗೆ. ನಾಳೆ ದಿವಸ ಮುಂದೆ ನಾಳೆ ಮುಗಿಯುತ್ತೆ, ಮುಗಿದು ಮುಂದಿನ ಶುರುವಾಗ ಮುಂದೆ ಅನೇಕ ಮತ್ತೆ ತಪಸ್ ಮಾಡೋ ಜಾಗ ದೇವ ಮುಂದೆ ಅನೇಕ ವಿಷಯ ಮತ್ತೆ ಬರುತ್ತೆ, ಅದನ್ನ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.